ಕ್ಷೇತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತಿರಿಸಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಶ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಈಗ ಎಷ್ಟಾಯ್ತು? ಈಗ ಏವಮೈತ್ರಿ ಪೃಷ್ಟವಾನ್ ಬರ್ಹಾಯಿತೇತೆ ನಯನೆ ಅದೆಲ್ಲ ಆಯ್ತು. ನತೋಸ್ಮ್ಯಹಂ ನಾಹಂ ನ ಯೂಯಂ ಪತ ತದ್ಗತಿಂ ವಿದುಃ ನ ವಾಮದೇವಃ ಕಿಮುತಾಪರೇ ಸುರಾಃ ಯನ್ಮಾಯಯಾ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ ಯಶ್ಯಾವತಾರ ಕರ್ಮಾಣಿ ಗಾಯಂತಿ ಯಸ್ಮದಾದಯಃ ನಯಂ ವಿಂದಂತಿ ತತ್ವೇನ ತಸ್ಮೈ ಭಗವತೇ ನಮಃ. ಸಯೇಷ ಆದ್ಯ ಪುರುಷಃ ಕಲ್ಪೇ ಕಲ್ಪೇಷು ಯತ್ಯಜಃ ಆತ್ಮ ಆತ್ಮನಿ ಆತ್ಮ ಆತ್ಮನ ಆತ್ಮಾನಂ ಸಹ ಸಂಯಚ್ಛತಿ ಪಾತಿ ಚ ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ಷಮ್ಯಗವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ ಋತಂ ವಿದಂದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯಾಃ ಯದಾ ತದೈವ ಸತ್ತರ್ಕೈಃ ತಿರೋಧೀಯೇತ ವಿಪ್ಲುತಂ. ಅದಾಗಿತ್ತು, ಆಗ್ತಾ ಇತ್ತು. ಸತೋ ವಿಕಾರಾಭಾವೇಪಿ ನಿಮಿತ್ತೇನ ಸ್ಯಾದಿತ್ಯತಃ ಋತಂ. ಈಗ ಪದೇ ಪ್ರಶ್ನೆ ನಡೆದಿರಲಿಲ್ಲ, ಬ್ರಹ್ಮಭ್ರಾಂತನ ಕಾಣಿಸಲು ಕಾಣದಿರ ಋತಂ ಶಶ್ವದೇಕ ಪ್ರಕಾರಂ ತದುಕ್ತಂ ಋತಂ ತದಾತ್ಮನೋ ಜ್ಞಪ್ತೇ ಸತ್ಯಂ ಸಾಧುತ್ತತಃ ಪರಂ ಇತ್ಯಾದಿ. ಅಂದರೆ ಋತಂ ಸಾಮಾನ್ಯ ಅರ್ಥ ಏನು? ಋತ ಅಂದರೆ ಸತ್ಯ ಅಂತ ಅಷ್ಟೇ ಅರ್ಥ. ಇಲ್ಲಿ ವಿಶೇಷ ಅರ್ಥ ಏನು ಅಂದರೆ ಋತಂ ಋತಂ ಅಂದರೆ ಏಕಪ್ರಕಾರಂ. ಯಾವ ರೀತಿ ಶಶ್ವದೇಕ ಪ್ರಕಾರಂ, ಯಾವಾಗಲೂ ಒಂದೇ ರೀತಿ ಇರೋದಕ್ಕೆ ಏನಂತ ಕರೀತಾರೆ? ಋತಂ, ದೇವರಿಗೆ ಋತ ಅಂತ ಹೆಸರು, ಎಂದೂ ಬದಲಾಗೋದಿಲ್ಲ. ತದುಕ್ತಂ ಋತಂ ತದಾತ್ಮನ ಜ್ಞಪ್ತೇ ಸತ್ಯಂ ಸಾಧುತ್ತತಃ ಪರಂ ಇತ್ಯಾದಿ. ಋತಂ ಅಂದರೆ ಯಾವಾಗಲೂ ಇರೋದು, ಸತ್ಯಂ ಅಂದರೆ ಯಾವುದೇ ದೋಷ ಇಲ್ಲದೆ ಇರೋದು ಅಂತ ಅರ್ಥ ಇರೋದ್ರಿಂದ ಈ ಅರ್ಥನೇ ಸರಿ. ಏತಜ್ಞಾತಸ್ಯ ಮೋಕ್ಷೈಕ ಫಲಹೇತುತ್ವಾದಿದಮೇವ ಶಾಸ್ತ್ರೇಣ ಪ್ರಕಾಶಿತ ನ ಅನ್ಯದಿತ್ಯಾಶಯನಾ ವಿಂದಂತೀತಿ. ಏತತ್ ಜ್ಞಾತಸ್ಯ ಮೋಕ್ಷೈಕ ಫಲಹೇತೃತ್ವಾದಿದಮೇವ ಶಾಸ್ತ್ರೇಣ ಪ್ರಕಾಶಿತ. ಇದೆಲ್ಲ ಪರಮಾತ್ಮ ಯಾತ್ರಿಗೆ ತೋರಿಸ್ತಾನೆ ಅಂದರೆ ಮೋಕ್ಷಕ್ಕೆ ಕಾರಣವಾಗುತ್ತಿದ್ದೇನೆ. ದೇವರನ್ನು ಹೀಗೆ ತಿಳ್ಕೊಂಡ್ರೆ ನಮ್ಮ ಬರೀ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಮೋಕ್ಷ ಇಲ್ಲ, ದೇವರಿಲ್ಲ ಅಂತ ತಿಳ್ಕೊಂಡ ಮೋಕ್ಷ ಇಲ್ಲ, ಬರೀ ದೇವರಿದ್ದಾನೆ ಅಂತ ತಿಳ್ಕೊಂಡ ಮೋಕ್ಷ ಇಲ್ಲ. ದೇವರನ್ನು ಈ ರೀತಿ ತಿಳ್ಕೋಬೇಕು, ಈ ರೀತಿ ತಿಳ್ಕೊ. ಉದಾಹರಣೆಗೆ ಎಷ್ಟೋ ಮತಗಳಲ್ಲಿ ಮೊದಲು ದೇವರು ಒಪ್ತಾರೆ ಸಾಮಾನ್ಯವಾಗಿ, ಈ ರೀತಿ ಯಾವುದೋ ರೀತಿ ದೇವರು ಒಪ್ಪಿದರೆ ಉಪಯೋಗ ಇಲ್ಲ. ನಾಣ್ಯದಿತ್ಯಾಶಯೇನಾಹ ವಿಂದಂತಿ, ಉದಾಹರಣೆಗೆ ನಾಸ್ತಿಕರು ಏ ದೇವರಿಲ್ಲ ಅಂತ ಒಪ್ಪರು, ಅವರು ಸದ್ಗತಿ ಹೋಗೋದಿಲ್ಲ. ಇವರು ದೇವರನ್ನು ತಿಳಿದು ತಪ್ಪಾಗಿ ಒಪ್ಪರು, ಬರೀ ಪೇಪರ್ ಕೊಟ್ಟ ನಾಸ್ತಿಕ ಇದ್ದಾಗ ಏನೂ ಬರೋದಿಲ್ಲ, ಫೇಲ್ ಅವನು. ಇನ್ನೂ 20 ಪಟ ಬರೋದು ಬರೀ ತಪ್ಪು ತಪ್ಪು ಬರೋದು, ಅವನೇನು ಅವನು ಅವನು ಫೇಲ್. ಯಾಕೆ ತಪ್ಪು ತಪ್ಪು ಒಪ್ಕೊಂಡು ದೇವರು ತಪ್ಪಾಗಿ ಒಪ್ಕೊಳ್ಳೋ ಕೂಡ ಯಾವುದಕ್ಕೆ ಕಾರಣ ಆಗುತ್ತೆ? ಮೋಕ್ಷಕ್ಕೆ ಕಾರಣವಾಗದೆ ಅಂಧಂತಮಸ್ಸಿಗೆ ಕಾರಣ ಆಗುತ್ತೆ. ಅದನ್ನು ಹೇಳ್ತಾರೆ ಯಾರು, ಅದು ಕೂಡ ವ್ಯತ್ಯಾಸ ಇದೆ ಅಷ್ಟೇ. ಇಬ್ಬರು ಎಂಥವ್ರು ಬರೀ ಪೇಪರ್ ಕೊಟ್ಟು ಬಂದ, ವ್ಯಾಲ್ಯೂಯೇಷನ್ ಸುಲಭ ಆಯ್ತು ಅಷ್ಟೇ ಹೊರತು ಈಗ ಹಾಕಿಬಿಟ್ರೆ ಓದೋಯ್ತು. ಇದು ಓದಿ ತಪ್ಪು ಅಷ್ಟೇ ವ್ಯತ್ಯಾಸ, ಇದು ಓದಷ್ಟು ಟೈಮ್ ಬೇಕಾಗ, ತಪ್ಪು ಅಂತ ಹೇಳ್ಬೇಕಾದ್ರೆ ಓದ್ಬೇಕಾಗುತ್ತೆ. ಆದಷ್ಟು ನಾಸ್ತಿಕ ಮೋಕ್ಷಕ್ಕೆ ಹೋಗೋದಿಲ್ಲ ಮತ್ತು ಗ್ಯಾರ ಕಣ್ಬಿಟ್ಟು ಅಂತ ಹೇಳ್ಬಿಡ್ಬೋದು. ಇವ್ರ ದಾರಿ ಏನು ವಿಷಯ ಅಂತ ಎಲ್ಲ ನೋಡಿ ಆಮೇಲೆ ಹೇಳ್ಬೇಕಾಗತ್ತೆ. ಅಷ್ಟೇ ಡಿಫರೆನ್ಸ್ ಹೊರತು ರಿಸಲ್ಟ್ ಮಾತ್ರ ಏನದು ಒಂದೇ. ಎಕ್ಸಾಮ್ ಅಂದರೆ ಪ್ರಾಬ್ಲಮ್ ಕೊಡ್ತಾನೆ ಅಷ್ಟೇ, ಇನ್ನೇನೇ ಇಲ್ಲ. ಅದೇ ಇವ್ರಿಗೆ ಕನ್ಫ್ಯೂಸ್ ಮಾಡೋದು, ಆಸ್ತಿಕ ಆಸ್ತಿಕ ಮತ್ತೆ ಜಾಸ್ತಿ ಕನ್ಫ್ಯೂಷನ್ ಮಾಡುತ್ತೆ. ಯಾತಕ್ಕೆಂದರೆ ಮೇಲ್ಮಟ್ಟ ಆಸ್ತಿಕ ಅಂತ ಒಗ್ಕೊಂಬಿಟ್ಟಿದಾನಲ್ಲ, ಅದು ಪ್ರಾಬ್ಲಮ್ ಇತ್ತಾಗಿ. ಅಡ್ಮಿಷನ್ನೇ ಆಗಿಲ್ಲ, ನೋ ಪ್ರಾಬ್ಲಮ್. ಅಡ್ಮಿಷನ್ ಮಾಡಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನಲ್ಲ, ಭಾರಿ ಕಷ್ಟ. ಅವ್ನು ತೆಗೆದಕ್ಕೆ ಸುಲಭ ಅಲ್ಲ, ಸುಲಭ ಡಿಸ್ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಹಾಗೆಲ್ಲ ಕೇಸ್ ಬಿಲ್ಡಪ್ ಮಾಡಬೇಕು ಅವನ ಮೇಲೆ. ಇದ್ರೆ ಯಾರು ತೆಗೆದಾಕ್ಬಿಡ್ಬೇಕಾಗುತ್ತೆ. ಎಷ್ಟು ನಮ್ಮ ಹಿಂದೆ ನೆಕ್ಸ್ಟ್ ಕಾಲದಿದ್ದಾಗ ಒಬ್ಬ ಹುಡುಗ ಬೇಷ್ಟ್ರು ಹೊಡೆದ್ಬಿಟ್ಟಿದ್ದ, ಹೋಗ್ಬಿಟ್ಟು ಬೇಷ್ಟ್ರ ಕಪಾಳಕ್ಕೆ ಹೊಡೆದ್ಬಿಟ್ಟಿದ್ದ. ಅವನು ತೆಗಲಿಕ್ಕಾಗಲಿಲ್ಲ, ಅವನು ಗೊತ್ತಾಯ್ತಿಲ್ಲ, ಅವ್ನು ಏನೋ ಕಾರಣ ಕೊಟ್ಟು ಎಸ್ಕೇಪ್ ಆಗಿಬಿಟ್ಟ ಕೊನೆಗೆ. ಅಂದರೆ ಯಾವಾಗಲೂ ಕೂಡ ಎಷ್ಟು ಕಷ್ಟ ಅಂತ ಹೇಳೋದಕ್ಕೆ ನೋಡಿ ಪ್ರಿನ್ಸಿಪಾಲ್ ನೋಡಿದ್ರು ಕೂಡ ಅದನ್ನು ತೆಗಲಿಕ್ಕಾಗಲಿಲ್ಲ. ಅಷ್ಟು ಸುಲಭ ತೆಗಲಿಕ್ಕೆ ಬರೋದು ಆ ಜನ ಆಸ್ತಿಕ ಮತ ಆದ್ರೆ ಹಾಗೆ ಏ ವೇದ ಮಾತು ಏದೋ ಒಪ್ಪಿದ್ದಾರೆ ಬಿಡ್ರಿ ಪಾಪ ಅವನ್ನ ಯಾಕೆ ಇದು ಮಾಡ್ತೀರಿ ಆ ಥರ ಅತತ್ವ ವೇದಕಂತಾರೆ ಕೇಳಿ ಬಿಡಿ ಅವೆಲ್ಲ ಬೇಡ ಒಪ್ಪಿದ್ದಾನಿಲ್ವೋ ಈ ಥರ ವಾದ ಮಾಡಿದ್ರೆ ಉಪಯೋಗ ಆಗಿಬಿಡುತ್ತೆ. ಅದಕ್ಕೇನೆ ತಪ್ಪು ತಪ್ಪು ಬರೋದವನ್ನ ತಪ್ಪು ಅಂತ ಹೇಳ್ಬೇಕಾದ್ರೆ ಭಾರಿ ಕಷ್ಟಪಡ್ಬೇಕು. ಪ್ರಕರ್ಷ ಏತದ್ ಜ್ಞಾತಸ್ಯ ಮೋಕ್ಷೈಕ ಬಲಹೇತೃತ್ವ ಹಿಂದಂತೀತಿ ಪ್ರಕರ್ಷೇಣ ಶಾಂತಾಹ ನೋಡಿ ಅರ್ಥ ಬರೀತಾರೆ. ಪ್ರಶಾಂತ ಆತ್ಮ ಇಂದ್ರಿಯ ಆಶಯಾಹ ಅಪದಕರ್ಥ ಪ್ರಕರ್ಷೇಣ ಶಾಂತಾಹ ಮಂಗಲೀಭೂತಾಹ ಆತ್ಮ ಮನಃ ಶ್ರೋತ್ರಾದೀನಿ ಇಂದ್ರಿಯಾಣಿ ಆಶಯೋ ಬುದ್ಧಿ ಏಷಾಂತೆ ತಥೋಕ್ತಃ. ಸಂಪೂರ್ಣ ಶಾಂತವಾಗಿರು, ಸ್ವಲ್ಪ ಶಾಂತವಾಗಿದ್ದರೆ ಸಾಲದು. ಸಂಪೂರ್ಣ ದುಃಖೇಶನು ದಿಗ್ನಮನಃ ಸುಖೇಶು ವಿಗತ ಆ ಥರ ಶಾಂತನಾಗಿರ್ಬೇಕು. ಪ್ರಕರ್ಷೇಣ ಶಾಂತಾಹ ಮಂಗಲೀಭೂತಾಹ ಆತ್ಮ ಮನಃ ಒಂದು ಶ್ರೋತ್ರಾದೀನಿ ಇಂದ್ರಿಯಾಣಿ ಆಶಯ ಆತ್ಮ ಇಂದ್ರಿಯ ಆಶಯ ಮೂರು ಪದ ಇದೆ. ಆತ್ಮ ಅಂದರೆ ಮನಸ್ಸು, ಇಂದ್ರಿಯ ಅಂದರೆ ಇಂದ್ರಿಯಗಳು, ಆಶಯ ಅಂತ ಹೇಳಿದರೆ ಒಡಗಿರ್ತಕ್ಕಂಥ ಬುದ್ಧಿ. ಇವೆಲ್ಲವೂ ಶಾಂತವಾದವರನ್ನು ನಾವು ಮುನಯ ಅಂತ ಕರೀತೇವೆ. ಅಂಥ ಮುನಿಗಳನ್ನು ಸರಿಯಾಗಿ ತಿಳಿದಿರುತ್ತಾರೆ. ಯದಾ ಭಗವದೇಕನಿಷ್ಠಯ ನಿರ್ಮಲೀಭೂತ ಮನ ಆದಿ ಇಂದ್ರಿಯ ಪ್ರವೃತ್ತಯೋ ಮುನಯ ಸರ್ವಜ್ಞ ಬ್ರಹ್ಮಾದಯ ಏವಂ ವಿಧ ಗುಣೋಪೇತಂ ಬ್ರಹ್ಮ ಅಪರೋಕ್ಷೀಕೃತ್ಯ ವಿಂದಂತಿ ಸ್ವಾನಂದಂ ಲಭಂತೆ ತತ್ ತದೈವ ಅಸತ್ತರ್ಕೈಹಿ ವಿಭತಂ ಮಿಥ್ಯಾ ದೃಶ್ಯತ್ವಾತ್ ಇತ್ಯಾದಿ ಲಕ್ಷಣೈಹಿ ವಿಪ್ಲುತಂ ಉಪಹತಂ ಉಪಹತವಾದ ಅನ್ಯಥಾಭೂತಂಚ ಬಾಹ್ಯಾಂತಃಕರಣಂ ಸಂಸಾರ ಬೀಜಭೂತಂ ತಿರೋಧೀಯೇತ ದಗ್ಧ ಬೀಜವತ್ ಭವತಿ ಇತ್ಯನ್ವಯ. ಈ ಸ್ಟೇಜ್ ರೀಚ್ ಆದಾಗ ಇವರು ಅಸತ್ತರ್ಕ ಕೊಡ್ತಿದ್ದಾರಲ್ಲ ಈಗಾಗಲೇ, ಇವತ್ತು ಮಿಥ್ಯಾ ದೃಶ್ಯತ್ವ ಜಡತ್ವ ಪರಿಚ್ಛಿನ್ನ ಎಲ್ಲ ಇವೆಯಲ್ಲ, ಇದರ ತರ್ಕ ಬುದ್ಧಿ ಕೆಡೋದಿಲ್ಲ, ಇದ್ರ ಬುದ್ಧಿ ಕೆಟ್ಟುಬಿಡುತ್ತೆ, ಬುದ್ಧಿ ಕೆಡಿಸೋ ಅಂತ ದಾಟಿ ಹೋಗ್ಬಿಟ್ಟಿರ್ತಾರೆ ಆಗಲೇ ಇವರು, ಯೋಚನೆ ಇರೋದಿಲ್ಲ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಸಂಪೂರ್ಣ ಶಾಂತ ಆಗೋದಕ್ಕೆ ಏನು ಉತ್ತರ ಅಂದರೆ, ಉದಾಹರಣೆಗೆ ಏನಾಗಿರುತ್ತೆ, ಈಗ ಯಾರಿಗೋ ಬಹಳ ಹುಚ್ಚು ಏನೋ ಮಾತಾಡ್ತಾರೆ, ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಮಲಗಿಬಿಡ್ತಾರೆ. ಆ ಸದ್ಯ ಶಾಂತ ಆದ ಅಂತ ಹೇಳೋದಿಲ್ಲ, ಯಾವುದ್ರ ಪ್ರಭಾವ ಅದು? ಅವ್ರ ಸೆಡೇಟಿವ್ಸ್ ಪ್ರಭಾವ ಇರ್ತಿದ್ರು ಪ್ರಭಾವ ಅಲ್ಲ ಅದು. ಇವತ್ತೆಲ್ಲ ನಾವು ಯಾವುದೋ ಶಾಂತವಾಗಿದ್ದೇವೆ ಅಂದರೆ ಯಾವುದೋ ಕಾರಣಕ್ಕಷ್ಟೇ. ಶಾಸ್ತ್ರ ಓದಿ ಶಾಂತವಾಗಿದ್ದರೆ ನ್ಯಾಚುರಲ್ ಅಂತ ಅರ್ಥ, ಗೊತ್ತಾಯ್ತಾ? ಬರೀ ಶಾಂತವಾಗಿರೋ ಏನು ಉಪಯೋಗ ಇಲ್ಲ. ಎಷ್ಟು ಜನ ಕುಡಿದು ಮಲಗಿದ್ರೆ ಎಷ್ಟು ಶಾಂತವಾಗಿ ಮಲಗಿರ್ತಾರೆ ಏನಂತ ಅದಕ್ಕೆ ಈಗ ಅರ್ಥರ ಅದು. ಅವು ಅಶಾಂತಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ, ಅದು ಶಾಂತಿ ಶಾಂತಿ ಬಂದಿಲ್ಲ ಅವರಿಗೆ, ಅಶಾಂತಿ ಕರ್ಬ್ ಆಗಿದೆ ಅಷ್ಟೇ. ಅದು ಇವ್ರಿಗೆ ಏನಾಗಿರುತ್ತೆ, ಪ್ರಶಾಂತರು ಸಂಪೂರ್ಣವಾಗಿದಾಗಿದೆ, ಎಚ್ಚರ ಇದ್ದು ಅದು ಆರಾಮಿದ್ದೇನಂತಲ್ಲ ಆ ಥರ. ಎಷ್ಟೋ ಜನ ತಪ್ಪು ಮಾಡ್ತಾರೆ ಹಾಗೇನೆ, ಈ ಡಯಾಬಿಟಿಸ್ ಎಲ್ಲ ಇರುತ್ತಲ್ಲ, ಶುಗರ್ ಇರುತ್ತಲ್ಲ, ಔಷಧಿ ತಗೋತಿರ್ತಾರೆ, ನಾರ್ಮಲ್ ಕಂಡುಬಿಡುತ್ತೆ, ಔಷಧಿ ಬಿಟ್ಬಿಡ್ತಾರೆ, ಆಮೇಲೆ ಏನಾಗುತ್ತಾಗ ಮತ್ತೆ ಶುರುವಾಗುತ್ತೆ. ಔಷಧಿ ಅದು ಯಾತಕ್ಕೆ ನಾರ್ಮಲ್ ಕಾಣಿಸ್ತು ಅಂದರೆ, ಔಷಧಿಯಿಂದ ನಾರ್ಮಲ್ ಕಂಡಿರೋದು. ಅವ್ರು ಏನು ತಿಳ್ಕೊತಾರೆ, ತಗೋತ ಬಂದು ಇದಕ್ಕೆ ಎಲ್ಲೋ ಟೆಸ್ಟ್ ಮಾಡಿ ನಾರ್ಮಲ್ ಕಾಣುತ್ತೆ, ಖುಷಿಯಾಗಿಬಿಡುತ್ತಾರೆ, ವಾಸಿ ಆಯ್ತು ಬಿಟ್ಬಿಡ್ತಾರೆ, ಅಬ್ನಾರ್ಮಲ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಆಮೇಲೆ. ಇದು ಕಾರಣ ಹೀಗೇನೆ, ಔಷಧಿಯಿಂದ ಕಡಿಮೆ ಅಂತ ಮರ್ತು ಬಿಡ್ತಾರೆ ಅವರು. ಇದು ಅರ್ಥ ನಮ್ಮಲ್ಲೂ ಹಾಗೆ, ಈಗ ನಮ್ಮಲ್ಲಿ ಏನೋ ಶಾಸ್ತ್ರ ಓದಿ ಶಾಂತಿ ಬಂದಿದ್ದರೆ, ಶಾಸ್ತ್ರ ಓದಿದಾಗ ಶಾಂತಿ ಇದು ಬಿಟ್ಟ ಮತ್ತೆ ಶುರುವಾಗಿಬಿಡುತ್ತೆ. ಅದು ಯಾವ ರೀತಿ ಅಪರೋಕ್ಷ ಜ್ಞಾನ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಕ್ಯೂರ್ ಅದು, ಪರ್ಮನೆಂಟ್ ಕ್ಯೂರ್. ಅಪರೋಕ್ಷ ಜ್ಞಾನ ಬರೋವರೆಗೂ ಕೂಡ ಶೇಕಿ ನಾಲೆಡ್ಜ್ ಅದು, ತಿಳಿತಿಲ್ಲ ಎಲ್ಲ ಕೇಳಿ ಎಲ್ಲೋ ಕೇಳಿಬಿಡ್ತಾರೆ, ಮತ್ತೆ ತಲೆ ಕೆಡಿಸ್ಕೊಂಡ್ಬಿಡುತ್ತೆ. ಆ ತಾತ್ಕಾಲಿಕ ಸಪ್ರೆಸ್ ಆಗಿರೋದು ಅಷ್ಟೇ. ಅದಕ್ಕಾಗಿ ಸರಿಯಾಗಿ ಯೋಚನೆ ಮಾಡಿದರೆ ನಾವು ಒಂದು ಸೇದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡ್ರೆ ಯಾವ ಕಾರಣಕ್ಕೆ ಇದ್ದೀವಿ ಅರ್ಥ ಮಾಡ್ಕೋಬೇಕಲ್ಲ. ಯಾಕಂದರೆ ದುಃಖ ಆಗಿರೋದು, ದುಃಖ ಆಗಿ ಕಾರಣಗಳೇ ಬಂದಿರೋದಿಲ್ಲ, ಆದ್ದರಿಂದ ದುಃಖ ಆಗಿರೋದಿಲ್ಲ ಅಷ್ಟೇ. ಸೊ ದುಃಖ ಗೆಲ್ಲೋರು ಅಂತ ಅರ್ಥ ಅಲ್ಲ ಅವರಿಗೆ, ಆ ಪ್ರಸಂಗನೇ ಬಂದಿಲ್ಲ ಅವರಿಗೆ, ಅರ್ಥ ಆಯ್ತಾ? ಪ್ರಸಂಗ ಬಂದಾಗ ಟೆಸ್ಟ್ ಮಾಡಿದಾಗಲೇ. ಅದಕ್ಕೆ ಕುಂತಿ ಹೇಳಿದ ಎಲ್ಲ ಟೆಸ್ಟು ಗೆದ್ದಿದ್ದಾರೆ ಅವರಿಗೆ. ವಿಷಾದ್ ಮಹಾಗ್ನೇಹ ಏನೇನು ಪ್ರಸಂಗ ಬಂದಿತ್ತು ಎಲ್ಲದರಲ್ಲೂ ಏನು ಮರ್ತಿಲ್ಲ ಅವರು, ದೇವರದೇ ಅಂತ ಮರ್ತಿಲ್ಲ. ಅದಕ್ಕೆ ಅವರು ಗ್ರೇಟ್ ಆಯಿತು. ಈಗ ಬರೀ ದುಃಖ ಬಂದವರಿಗೆಲ್ಲ ನಾವು ಜ್ಞಾನಿಗಳನ್ನ ಕೆಲಕ್ಕೆ ಬರೋದಿಲ್ಲ, ದುಃಖ ಬಂದು ಫೇಸ್ ಮಾಡಬೇಕು. ದುಃಖ ಪರೀಕ್ಷೆಗೆ ಗೊತ್ತಿಲ್ಲ ಅವ್ನು ಪಾಸು ಫೇಲ್ ಪ್ರಶ್ನೆ ಅರೈಜೆ ಆಗೋದಿಲ್ಲ, ಅವ್ನು ಪರಿ ಡ್ರಾಪ್ ಔಟ್ ಅವನು ಅಷ್ಟೇ. ಅದನ್ನ ಅರ್ಥ ಮಾಡಿಕೊಂಡ್ರೆ ಈ ಪ್ರಶಾಂತಾತ್ಮೇಂದ್ರಿಯ ಆಶಯ ಎಂಬ ಪದ ಬಹಳಷ್ಟು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಪದ ಅದು. ಬಾಹ್ಯಾಂತ ಏನ ಶೇಖ ಹೋಗಿ ಗಟ್ಟಿ ಆಗ್ಬೇಕು, ಅದಿನ್ನು ಕೂಡ ಈ ಮಳೆ ಹೊಡಿತಾ ಇರ್ತೀರಿ, ಶೇಖ ಅಳ್ಳಾಡ್ಸೋಡ್ತಾರೆ ಒಂದ್ಸಲ, ಗೊತ್ತಾಯ್ತಿಲ್ಲ, ಒಂದೇ ಟೊಳದ್ಬಿಟ್ಟು ಹಾಕೋದಿಲ್ಲ, ಮತ್ತೆ ಏನು ಮಾಡ್ತಾರೆ, ತುಂಬ ಟ್ರೈ ಮಾಡ್ತಾರೆ, ಇನ್ನು ಹಾಕ್ಬೋದು ಅಂತ. ಅದಕ್ಕೆ ಅದು ಟ್ರೈ ಮಾಡಬೇಕು, ಅದೇ ಮರಣ ಅಂದ್ರೆ ಹಾಕಿ ಮರಣ ಮಾಡಬೇಕು, ಇನ್ನು ಶೇಕ್ ಆಗುತ್ತಾ ಇಲ್ಲೋ ಇದು ನೋಡ್ಬೇಕಾದ್ರೆ. ಕೊನೆ ಸ್ಟೇಜ್ ಬಂತು, ಏನು ಮಾಡಿ ಶೇಕ್ ಆಗೋದಿಲ್ಲ ತಿಳಿತಿಲ್ಲ, ಆಗ ಇನ್ನು ಇನ್ನು ನಿರ್ಲಯವಿಲ್ಲ. ಅದು ಆ ಥರ ಯೋಚನೆ ಮಾಡಬೇಕು, ಅಲ್ಲಿ ಮಳೆ ಗೋಡೆ ಹೊಡಿತೇವೆ, ಇಲ್ಲಿ ಶಾಸ್ತ್ರ ತಾಲೆ ಹೊಡ್ಕೋಬೇಕಷ್ಟೆ, ಇಲ್ಲಿ ಶೇಕ್ ಆಗಿದೆ ನೋಡ್ಕೋಬೇಕಷ್ಟೆ. ಅನೇನ ಅವತಾರ ಕರ್ಮ ಕೀರ್ತನ, ಅದಕ್ಕೆ ತುಂಬ ಜನ ದುಃಖ ಬರೋದನ್ನು ನೋಟ್ ಮಾಡ್ತಾರೆ, ಏನಾಗಿ ಅವ್ರು ರೆಸ್ಪಾಂಡ್ ಅಂತ ಯೋಚನೆ ಮಾಡ್ತಾರೆ. ಈಗ ಮೊದಲಂತೆ ಓಡಾಡೋದ್ರೆ ಅದಕ್ಕೆ ಕಷ್ಟ ಬೈದಿತ್ತು, ನೀನು ಗತಾಸು ನಗತಾಸು ಮತ್ತೆ ನಾನು ಶೋಚಂತೆ ಪಂಡಿತ, ನೋಡು ಪಂಡಿತನಾಗಿಲ್ಲ ನೀನೀಗ, ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಈಗ ಅಲ್ಲಿ ಅರ್ಜುನ ಫೇಲ್ ಆದ ಜಾಗ ಕೃಷ್ಣ ಹೇಳಿ ಸರಿ ಮಾಡಿಬಿಟ್ಟು. ಅದನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಟೆಸ್ಟ್ ಅದೇನೆ, ಎಷ್ಟು ಪುಸ್ತಕ ಓದಿದ್ದೀವಿ ಟೆಸ್ಟ್ ಅಲ್ಲ, ಇಷ್ಟು ಗುಡಿ ತಗೋತಾರೆ ಏನು ಉಪಯೋಗ ಅದರಿಂದ, ನುಂಗಿ ಮಾತ್ರ ನುಂಗಿದ್ದೇನೆ ಏನಾಗಬೇಕು, ಅದಕ್ಕೆ ಪ್ರಯೋಜನ ಕಾಣಬೇಕು. ಪ್ರಯೋಜನ ಕಾಣದೆ ಹೋದರೆ ಏನು ಉಪಯೋಗ ಇಲ್ಲ, ಎಫೆಕ್ಟ್ ಇಲ್ಲದೆ ಹೋದರೆ ಮಾಡಿದ ಕೆಲಸಕ್ಕೆ ಅರ್ಥ ಇಲ್ಲ. ಪ್ರಶಾಂತಾತ್ಮೇಂದ್ರಿಯ ಆಶಯ ಅಂಬೋದೇ ಎಫೆಕ್ಟ್ ಇರಬೇಕಾದ್ತು. ಇಪ್ಲುತಂ ಅಂದರೆ ಉಪಹತಂ, ಅನ್ಯಥಾಭೂತಂ ಬಾಹ್ಯಾಂತಃಕರಣಂ ಸಂಸಾರ ಬೀಜಭೂತಂ ನಿರೋಧೀಯೇತ, ಅಲ್ಲಿ ಪೂರ್ತಿ ಹೋಗಿಬಿಡುತ್ತೆ. ದಗ್ಧ ಬೀಜವತ್ ಭವತಿ ಇತ್ಯನ್ನ, ಹೇಗೆ ಅಂದರೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಂದು ಬೀಜ ಎಷ್ಟಾಗಿರೋ ಹುಡ್ತಾನೆ ಇರುತ್ತೆ, ಹುಡ್ತಾನೆ ಇರುತ್ತೆ, ಬಿಡೋದಿಲ್ಲ ಅದು, ಇನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಒಂದು ಬೀಜ ಹುಡಿದು ಬಿಟ್ರೆ ಮತ್ತೆ ಬೆಳೆಯೋದಿಲ್ಲ, ಅದು ದಗ್ಧ ಬೀಜವತ್, ಸುಟ್ಟ ಮೇಲೆ ಬೀಜ ಬೆಳೆಯೋದಿಲ್ಲ. ಅದಕ್ಕೆ ಕಾಮಕ್ರೋಧ ಬೀಜವ ಹುರಿಯೇ ಹರಿತಾಂಶ ಫಲಶ್ರುತಿ ಹೇಳಬೇಕಾದ್ರೆ ಅದು ಎಂಥದ್ದೊಂದು ಸಾಧು ಸಭೆಗಳು ಮೆರೆಯೇ ಅಂತ ಹೇಳಬೇಕಾದ್ರೆ ಅಲ್ಲಿ ಕಾಮಕ್ರೋಧ ಬೀಜವ ಹುರಿಯೇ, ಕಾಮಕ್ರೋಧದ ಬೀಜ ಇದೆಯಲ್ಲ, ಹುರಿದು ಬಿಟ್ಟರೆ ಮತ್ತೆ ಹುಟ್ಟೋದಿಲ್ಲ. ಹರಿಕತಾಂಸಾರದ ಗ್ರಂಥ ಓದ್ದಾಗ ಏನಾಗುತ್ತೆ ಅಂದರೆ ಹುರಿದಾಗುತ್ತೆ ಅಂತ ಹೇಳ್ತಾರೆ. ಹುರಿದಾಗತ್ತೆ. ಇದು ಅರ್ಥ ಮಾಡ್ಕೊ, ಹುರಿದ ಬೀಜ ಮತ್ತೆ ಹುಟ್ಟೋದಿಲ್ಲ. ಅದಕ್ಕೆ ಶಾಸ್ತ್ರಜ್ಞಾನ ಎಲ್ಲ ಸಂಪಾದನೆ ಮಾಡೋದೆಲ್ಲ ಆ ರೀತಿ ಪೂರ್ತಿ ಹುರಿದಿಲ್ಲ ಅಂತಾರೆ. ಸ್ವಲ್ಪ ಇದಾಗಿಬಿಟ್ರೆ ಪೂರ್ತಿ ಹುರಿದಿಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಲದು. ಏನಾಗ್ಬೇಕಾದ್ರೆ ಇಷ್ಟೆಲ್ಲೇಜ್ ಮಾಡ್ತಾರೆ ಡಾಕ್ಟ್ರು, ಬಿಸಿನೀರಲ್ಲಿ ತೊಳೆದ್ರೆ ಸ್ಟೆಲ್ಲೇಜ್ ಮಾಡಿದಾಗಲ್ಲ. ಏನಾಗ್ಬೇಕಾದ ಬಾಯಿಲ್ ಆಗ್ಬೇಕು, ಜೋರ ಒಂದು 20 ನಿಮಿಷ ಬಾಯಿಲ್ ಆಗ್ಬೇಕು, ಅವಾಗ ಅದು ಪೂರ್ತಿ ಎಫೆಕ್ಟ್ ಹೋದಾಗಲೇ. ಆ ರೀತಿ ಸ್ವಲ್ಪ ಸ್ವಲ್ಪ ಬರೋದಿಲ್ಲ. ಅನೇನ ಅವತಾರ ಕರ್ಮ ಕೀರ್ತನ ಶ್ರವಣ ಅದಿನ ಕಿಂ ಫಲಮಿತಿ ಚೋದ್ಯಂ ಭೂಮಿ ನಿರಸ್ತಂ. ಇದು ಕೇಳಿದ್ರೆ ಇಷ್ಟೆಲ್ಲ ಹೇಳಿದ್ರಲ್ಲ ಅವತಾರ ಕೇಳಿದ ಎಲ್ಲ ಏನು ಉಪಯೋಗ, ಇದೆಲ್ಲ ಈ ಪ್ರೋಸೆಸ್ ಅಂತ ಅರ್ಥ. ದೇವರ ಅವತಾರ ವಿಷಯ ಕೇಳೋದು, ಆತನ ಮಹಿಮೆ ಕೇಳೋದೆಲ್ಲ ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಈ ಹುರಿಯೋ ಕೆಲಸ ಮಾಡದೆ ಮಾಡುತ್ತೆ ಅಂತ ಹೇಳ್ತಾರೆ. ಚೋದ್ಯ ಭೂಮಿ ನಿರಸ್, ಚೋದ್ಯ ಅಂದ್ರೆ ಪ್ರಶ್ನೆ, ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಯ್ತು. ಚೋದ್ಯ ಅಂದ್ರೆ ಕನ್ನಡದಲ್ಲಿ ಕುಚೋದ್ಯ ಅಂತ ಪದ ಉಪಯೋಗಿಸ್ತಾನೆ, ಕುಚೋದ್ಯ ಮಾಡ್ತಾನೆ. ಚೋದ್ಯ ಅಂದ್ರೆ ಪ್ರಶ್ನೆ ಮಾಡ್ತಾನೆ, ಸರಿಯಾದದ್ದು. ಕುಚೋದ್ಯ ಮಾಡ್ತಾನೆ, ಕೆಟ್ಟ ಪ್ರಶ್ನೆ ಮಾಡ್ತಾನೆ. ಅರ್ಥ ಆಯ್ತಾ? ಕೆಟ್ಟ ಪ್ರಶ್ನೆ ಮಾಡ್ತಾನೆ. ಕುಚಿತ ಚೋದ್ಯ ಕುಚೋದ್ಯ, ಕುಚಿತವಾದ ಪ್ರಶ್ನೆಗಳು, ಅಂತ ಪ್ರಶ್ನೆ ಕೇಳಬಾರದು. ಚೋದ್ಯ ಅದಕ್ಕೆ ನಮ್ಮ ಎಷ್ಟೋ ಜನ ಅದ್ವೈತ ಖಂಡ ಮಾಡಿದ್ರೆ ಹೆಸರಿಟ್ಟಿದ್ದಾರೆ, ಕುಚೋದ್ಯ ಕುಠಾರ ಅಂತ ಹೆಸರಿಟ್ಟಿರ್ತಾರೆ. ಕುಚೋದ್ಯ ಕುಠಾರ, ಕೆಟ್ಟ ಪ್ರಶ್ನೆಗಳಿಗೆ ಕೊಡಲಿ ಬೆಟ್ಟು ಅಂತ ಅರ್ಥ. ಒಳ್ಳೆ ಪ್ರಶ್ನೆ ಕಟ್ಟಿ ಕೊಡಲಿ ಬೆಟ್ಟಲ್ಲ, ಉತ್ತರ ಕೊಡಬೇಕಷ್ಟೆ. ಒಳ್ಳೆ ಪ್ರಶ್ನೆಗಳು ಸಾಲ್ವ್ ಮಾಡಬೇಕು, ಕೆಟ್ಟ ಪ್ರಶ್ನೆಗಳನ್ನ ಪ್ರಶ್ನೆಗಳೇ ಸರಿ ಇಲ್ಲ ಅಂತ ಖಂಡನೆ ಮಾಡಿಬಿಡ್ಬೇಕು. ಅದಕ್ಕಾಗಿ ಚೋದ್ಯಂ ವ್ಯವಹಾರ ಬಿದಾಪಿ ನಗುರೋರ್ ಜಗತಾಂ ತಗತ ಸಹಿ ಚೋದ್ಯ ಪರಂ. ಚೋದ್ಯ ರಾಜಸೂತ್ರ ಬಂದಿದೆ, ಚೋದ್ಯಾತ್ ಪರಂ ಚೋದ್ಯ ಪರಂ. ಪೂರ್ವಪಕ್ಷ ಹಾಕೊಂಡು ಉತ್ತರ ಕೊಟ್ಟಿದ್ದಾರೆ ಜಗತ್ಸು ಜೀವಭೇದ ಅಂತ ಹೇಳಿದ ಮೇಲೆ ಅದನ್ನು ಐಕ್ಯ ಹೇಳೋದು ಬರೋದಿಲ್ಲ ಅಂತ ಅಲ್ಲಿ ಅರ್ಥ. ಅದಕ್ಕೆ ನಿರಸ್ತ ಕಿಂಚ ಮೂಲ ರೂಪಶ್ಯ ಯಾದೃಶ್ಯಂ ರೂಪಂ ಯಾದೃಶ್ಯಂ ಕರ್ಮ ಯಾದೃಶ್ಯೋ ಗುಣ ತತ್ಸರ್ವಂ ಅವತಾರಾಣಾಮಪ್ಪಿ ಸ್ಥಿತಿ. ಈ ರೀತಿ ತಿಳ್ಕೋಬೇಕು, ದೇವರ ಅವತಾರ ತಿಳ್ಕೋಬೇಕು. ತಿಳ್ಕೊಂಡ ಮೇಲೆ ಯಾದೃಶ್ಯಂ ರೂಪಂ ಯಾದೃಶ್ಯಂ ಕರ್ಮ, ಯಾವುದಕ್ಕೆ ಮೂಲ ರೂಪಶ್ಯ, ಮೂಲ ರೂಪಕ್ಕೆ ಯಾವ ರೂಪ ಇದೆಯೋ, ಯಾವ ಕರ್ಮ ಇದೆಯೋ, ಯಾವ ಗುಣ ಇದೆಯೋ, ತತ್ಸರ್ವಂ ಅವತಾರಾಣಾಮಪ್ಪಿ ಸ್ಥಿತಿ. ಎಲ್ಲ ಅವತಾರಗಳು ಅಷ್ಟೇ ಪೂರ್ಣ ಅಂತ ತಿಳ್ಕೊಂಡು ಅದು ಜ್ಞಾನ. ಅದು ಅದನ್ನು ಬಿಟ್ಟು ಮೂಲ ರೂಪ ಭಾರಿ ಸ್ಟ್ರಾಂಗ್, ಅವತಾರ ರೂಪ ಹಾಗಲ್ಲ ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅದು ಉಳಿದ ದೇವತೆಗಳು ಅಪ್ಲೈ ಆಗುತ್ತೆ, ಲಕ್ಷ್ಮೀನಾರಾಯಣರಿಗೆ ಅಪ್ಲೈ ಏನೇನು ಅಪ್ಲೈ ಆಗೋದಿಲ್ಲ, ವಾಯುದೇವರಿಗೆ ಪೂರ್ತಿ ಅಪ್ಲೈ, ಉಳಿದವರಿಗೆ ಮಾತ್ರ ಜೋರಾಗಿ ಎಫೆಕ್ಟ್ ಆಗುತ್ತೆ. ಯದಿ ಕರ್ತಾ ಅತಃ ತತ್ ಸ್ವರೂಪತ್ವಂ ಯುಕ್ತಮಿತಿ ಜ್ಞಾಪಿತಂ. ಆ ರೀತಿ ಇದ್ದರಿಂದನೇ ಸ್ವರೂಪ ಪರಮಾತ್ಮರ ಸ್ವರೂಪಕ್ಕೆ ಭೇದ ಇದೆ. ತೋರಿಸಲಿಕ್ಕೆ ಮಧ್ಯೆ ಮಧ್ಯೆ ಏನು ಮಾಡ್ತಾರೆ, ಮೂಲ ರೂಪದ ಶಾರ್ಗಧನಸ್ಥರು ಕೊಟ್ಟ ಅಗಸ್ತ್ಯರು ರಾಮದೇವರಿಗೆ ಕೊಡ್ತಾರೆ, ಪಟ್ಲಾಸ ಉಪಯೋಗಿಸ್ತಾರೆ. ಅದಕ್ಕೆ ಅವತಾರ ರೂಪಕ್ಕೂ ಶಕ್ತಿ ಭೇದ ವ್ಯತ್ಯಾಸ ಇಲ್ಲ. ಅದೇ ರೀತಿ ಮೂಲ ರೂಪದ ಕೃಷ್ಣನ ಕಿರೀಟವನ್ನು ಗರುಡ ನಾರಾಯಣಗಿರಿ ಕೃಷ್ಣ ಮೇಲೆ ಹಾಕ್ತಾರೆ, ಕರೆಕ್ಟಾಗಿ ಹೊಂದ್ಕೊಂಡ್ಬಿಡುತ್ತೆ. ಅದಕ್ಕೆ ಭೇದ ಇಲ್ಲ, ಇಲ್ಲದವರು ಆಗ್ತಿರಲಿಲ್ಲ. ಮೂಲ ರೂಪದ ಸಾಮರ್ಥ್ಯ ಅವತಾರ ರೂಪದ ಬೇರೆ ಇಲ್ಲ ಇಲ್ಲ, ಆದ್ದರಿಂದ ಆ ಶಕ್ತಿ ಇರೋದಿಲ್ಲ. ಇದೆಲ್ಲ ಪ್ರಸಂಗಗಳು ಏನು ತೋರಿಸ್ ಬರೀ ಕಥೆಯಲ್ಲವೀಗ. ಪೂರ್ಣಮದ ಪೂರ್ಣಮಿದಂ ಅಂತ ಹೇಳ್ತಕ್ಕಂಥ ತಾತ್ವಿಕ ಪ್ರಶ್ನೆಗೆ ಉತ್ತರ ವಿಷ್ಣು ಕೂಡ. ಯಾರ ರೀತಿ ತಿಳ್ಕೊಂಡ್ರೆ ದೇವರ ಅವತಾರ ತಿಳ್ಕೊಂಡಾಗ ಲೆಕ್ಕ. ಅತಃ ತತ್ ಸ್ವರೂಪತ್ವ ಯುಕ್ತ ಮೆಚ್ಚಿಸಿ ಜ್ಞಾತವ್ಯಂ. ಯದ್ವಾ ಅಸತ್ತರ್ಕೈಹಿ ಯದಿ ಗುಣವಾನ್ ತರ್ಹಿ ದೋಷವಾನ್. ಇವು ಅಸತ್ತರ್ಕಗಳು. ದೇವ್ರ ಗುಣಗುಣ ಅಂತ ಒಪ್ಪೇಳ್ರಿ, ಯಾಕೆ ಗೊತ್ತಾ? ಗುಣ ಒಪ್ಕೊಂಡು ದೋಷನ ಒಪ್ಕೋಬೇಕಾಗತ್ತೆ. ಬೆಳಕಿರಲಿ ಕತ್ಲೆ ಇರುತ್ತೆ ಅಂತ ಒಂದು ವಾದ ಇದೆ. ಬೆಳಕಿನ ಕೆಳಗೆ ಕತ್ಲೆ ಅಂತ ಹೇಳ್ತಾರಲ್ಲ, ಗುಣ ಇದ್ದಲ್ಲಿ ಏನಿರುತ್ತೆ? ದೋಷ ಇರುತ್ತೆ. ನಮ್ಮಲ್ಲಿ ಯಾವಾಗ ಕೂಡ ಏನು ಮಾಡ್ತೇವೆ, ಕೆಲವು ಗುಣ ಇದೆ, ಕೆಲವು ದೋಷ ಹೇಳಿರ್ತಾರೆ. ಭಾರಿ ಒಳ್ಳೆ ಮನುಷ್ಯ, ಸ್ವಲ್ಪ ಎಡವಟ್ಟು ಅಂತ ಹೇಳಿ, ಸ್ವಲ್ಪ ಎಡವಟ್ಟು ದೋಷ ಇದೆ ಅಂತ ಆಯ್ತಲ್ಲ, ಸ್ವಲ್ಪ ಎಡವಟ್ಟು. ಆ ರೀತಿ ಹೇಳೋದ್ರಿಂದ ಆ ರೀತಿ ಪೂರ್ತಿ ದೋಷ ಇಲ್ಲದ ವ್ಯಕ್ತಿ ಸಿಗೋದೇ ಇಲ್ಲ. ಆದ್ದರಿಂದ ಏನು ಮಾಡೋದು, ದೇವರು ಗುಣಪೂರ್ಣ ಅಂದರೆ ಪ್ರಾಬ್ಲಮ್ ಏನು ಬರುತ್ತಾ, ಸ್ವಲ್ಪ ದೋಷ ಅಂತ ಹೇಳಬೇಕಾಗುತ್ತೆ. ಅದು ನಮ್ಗೆ ಇಷ್ಟ ಇಲ್ಲ, ಅದು ಗುಣರೇ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮೇ ಇಲ್ಲ. ಗೊತ್ತಾನೆ, ಇದು ಅವ್ರ ವಾದ, ಇದರ ಅಸತ್ತರ್ಕ ಇದೆ. ನೋಡೋರಿಗೆ ಅನಿಸುತ್ತೆ ಹೌದಲ್ಲ, ಒಳ್ಳೆ ಕರೆಕ್ಟ್ ಉತ್ತರ ಅಂತ ಹೇಳಿ ದೇವ್ರ ಗುಣ ಅಂದ್ಬಿಡ್ತಾರೆ. ಅಲ್ಲಯ್ಯ, ಪ್ರಾಬ್ಲಮ್ ಏನು ಗೊತ್ತಾಗ, ಗುಣ ಇಲ್ಲ ಅಂದ್ಬಿಟ್ಟು ಪೂಜೆ ಹತ್ತೇನೆ ಹೋಗ್ಬಿಡುತ್ತೆ. ಅದನ್ನು ಯೋಚನೆ ಮಾಡಿಲ್ಲ ಇವರು, ಇದು ಅಸತ್ತರ್ಕ ಇದು. ಮತ್ತೆ ಈ ನಿಯಮ ಯಾರಿಗೆ ಅಪ್ಲೈ ಆಗುತ್ತೆ, ಗುಣ ಇದ್ದೇ ಇಲ್ಲ ದೋಷ ಅನ್ನೋದು ಪ್ರಾಕೃತ ಗುಣ ಇದ್ರೆ ಅಪ್ಲೈ ಆಗುತ್ತೆ. ದೇವ್ರದ್ದು ಎಂಥ ಗುಣ ಅದು ಅಪ್ಲೈ ಆಗೋದೇ ಇಲ್ಲ. ಅದು ಹೇಳಿಲ್ಲ ಹಾಗೆ ದೀಪದಗಳು ಕತ್ಲು ಅಂತಾರೆ. ಆಪರೇಷನ್ ಥಿಯೇಟರ್ಗೆ ಬೆಳಕು ಎಲ್ಲೂ ಕತ್ಲೆ ಬರೋದಿಲ್ಲ. ಅದಕ್ಕೆ ಈ ಲೆಕ್ಕದಲ್ಲಿ ಆಪರೇಷನ್ ಮಾಡಿದ್ರೆ ಡಾಕ್ಟರ್ ತಲೆ ಬೇರೆ ಆಟ ಇಟ್ಬಿಟ್ರೆ ಗತಿ ಏನಾಗಬೇಕು? ಏನಾಗೋದು, ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಈ ವ್ಯಾಪ್ತಿ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಅಲ್ಲಿಗೆ, ಯಾರು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ದೀಪದ ಕೆಳಗೆ ಬತ್ಲು ಇದೆ, ಅಲ್ಲೇ ತೋಡಿ ಸ್ವಾರಸ್ಯ ನಿಮಗೆ. ಇಲ್ಲಿ ದೀಪದ ಕೆಳಗೆ ಕತ್ಲು, ಇಲ್ಲಿ ದೀಪ ಹಚ್ಚಿಟ್ಟಿರ್ತೀರಿ, ಮೇಣದ ಬೆತ್ತಿ ಕೆಳಗೆ ಕತ್ಲು, ಇದರಲ್ಲಿ ಮೇಲೆ ಕತ್ಲು. ಇದನ್ನಾಗಿರ್ತಾರಲ್ಲ, ಆ ಶೇಡ್ ಹಾಕಿರ್ತಾರೆ, ಮೇಲೆ ಕತ್ಲು. ಇಲ್ಲ ತಪ್ಪು ಇತ್ತು, ಕೆಲವೇ ಮೇಲೆ ಉತ್ತರ ಬರಲಿಲ್ಲ, ಕೆಲವು ಕಡೆ ಕತ್ಲೇನೆ ಇದೇ ಇಲ್ಲ. ಏನು ಕತ್ಲು ಎಲ್ಲೂ ಬರೋದೇ ಇಲ್ಲ. ಇದು ಸೂರ್ಯನ ಹತ್ರ ಕತ್ಲು ಇದೆಯಾ? ಇಲ್ಲೇ ಇಲ್ಲ. ಆ ರೀತಿ ಲೆಕ್ಕ ಮಾಡಿಕೊಂಡ್ರೆ ಎಂಥ ತರ್ಕ ಕುತರ್ಕಗಳಿವೆಲ್ಲ ಕೂಡ. ಅಸತ್ತರ್ಕೈಹಿ ಅನ್ನೋ ಪದ ನೆನ್ಪಿಟ್ಕೊಂಡಿರ್ಬೇಕು. ಎಂದು ಅಸತ್ ಯದಿ ಗುಣವಾನ್ ತರ್ಹಿ ದೋಷವಾನ್, ಯದಿ ಕರ್ತ ತರ್ಹಿ ಶ್ರಾಂತ. ದೇವನ ಸರ್ವಕರ್ತ ಅಂತ ಕರಿಬಾರ್ದು. ಯಾತಕ್ಕೆ ಅಂದರೆ ಸ್ವಲ್ಪ ಕೆಲಸ ಮಾಡಿ ನಮಗೆ ಆಯಾಸ ಆಗುತ್ತೆ. ದೇವ್ರು ಎಲ್ಲ ಮಾಡ್ತಾರೆ, ಭಾರಿ ಆಯಸ ಆಗುತ್ತೆ ದೇವರಿಗೆ. ಅದು ಸರ್ವಕರ್ತ ಅಂತ ಕರಿಬಾರ್ದು. ಸ್ವಲ್ಪ ಮಾಡ್ತಾನೆ ಅಂತ ಹೇಳಿದ್ರೆ ದೇವರು ಆ ರಿಲೀಫ್ ಸಿಗ್ತದೆ ದೇವರಿಗೆ. ಏನು ಮಾಡಬೇಕು, ಇನ್ವಿಟೇಷನ್ ವರ್ಕ್ ಹಾಕಿರ್ತಾರೆ, ಅದು ರಿಲೀಫ್ ಅಂತ ಕಳಿಸ್ಕೊಡ್ತಾರೆ. ಅವ್ನು 10 ನಿಮಿಷ ಹೋಗಿ ಬರ್ರಿ ಅಂತೆ, ಕಂಟಿನ್ಯೂಸ್ ಭಾರಿ ಸ್ಟ್ರೇನ್ ಆಗುತ್ತೆ ಅಂತ. ಅಲ್ಲಿ ನಿದ್ದೆ ಹೊಡೆದ್ರೆ ಸ್ಟ್ರೇನ್ ಆಗಿರೋದಿಲ್ಲ ಅವನಿಗೆ, ಯಾರು ಕಳಿಸ್ಕೊಡ್ತಾರೆ. ಇಲ್ಲಿ ದೇವರು ಸರ್ವಕರ್ತ ಅಂತ ಒಪ್ಕೋಬಾರ್ದು. ದೇವ್ರಿಗೆ ಎಷ್ಟಾಗುತ್ತೆ ಗೊತ್ತಾ? ಖುಷಿಯಾಗ್ಬಿಡುತ್ತೆ. ಹೌದಲ್ಲ, ಎಲ್ಲರೂ ದೇವ್ರ ಪ್ರಾರ್ಥನೆ ಮಾಡಬಾರ್ದು. ದೇವ್ರು ಎಷ್ಟಂತ ಮಾಡ್ತಾರೆ, ತಲೆ ಕೆಟ್ಟೋಗುತ್ತೆ ದೇವರಿಗೆ. ಅದಕ್ಕೆ ಏನು ಮಾಡಬೇಕು, ಒಂದೊಂದು ದಿವಸ ಒಬ್ಬೊಬ್ರು ಮಾಡಿದ್ರೆ ಸಾಕು, ಯಾವಾಗ ಮಾಡಬಾರ್ದು. ಈ ರೀತಿ ಮಾಡಿಕೊಂಡೆ ವಾರಕ್ಕೊಮ್ಮೆ ಮಾಡ್ಕೊಂಡಿರ್ತವ್ರು. ವಾರಕ್ಕೊಮ್ಮೆ ಮಾಡ್ಕೊಂಡು ದೇವ್ರು ಸ್ವಲ್ಪ ಫೈಲ್ ಬೇಡಕ್ಕೆ ಟೈಮ್ ಸಿಗುತ್ತೆ ದೇವರಿಗೆ, ಇಲ್ಲದ್ರೆ ಭಾರಿ ಫಜೀತಿ ಆಗುತ್ತೆ ಅಂತ ಅಲ್ಲ. ಇದೆಲ್ಲ ದೇವರನ್ನು ಅಯ್ಯೋ ಪಾಪ ಅನ್ಸೋ ಸ್ಥಿತಿ ಇದು, ದೇವರಿಗೆ ಅಯ್ಯೋ ಪಾಪ ಅಂತ ಹೇಳೋದು. ಯದಿ ಕರ್ತಾ ತರ್ಹಿ ಶ್ರಾಂತಃ ಸ್ಯಾತ್ ದೇವದತ್ತಾದವು ದುಷ್ಟತ್ವ. ಹನುಮಂತರು ಹಾಗೆ ತಿಳ್ಕೊಂಡ, ಮೈನಾಕ ಪರ್ವತ ಅಷ್ಟು ದೂರದ ಹಾರು ಬಂದು ಆಯಾಸ ಆಗಿರ್ಬೇಕು ನನಗೆ ವಿಶ್ರಾಂತಿ ಹೋಗೋ ಅಂತ. ನೈವಾತ್ರ ವಿಶ್ರಮಣ ಮೈಚ್ಛ ತವಿಶ್ರಮೋಸೌ ಏತಕ್ಕೆ ನಿಸ್ಸೀಮ ಶಕ್ತಿ. ಆದ್ದರಿಂದ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ. ಈ ಪುತ್ರ ಇದೆ ಅಲ್ಲಿಗ ಶ್ರಮ ಆಗುತ್ತೆ ಯಾರಿಗೆ? ಇದು ಪುತ್ರ ಆ ಉತ್ತರ ಬಿಟ್ಬಿಡ್ತಾರೆ ಇವರು. ಭಾಳ ಕೆಲಸ ಮಾಡಿದ್ರೆ ಸ್ವಲ್ಪ ಕೆಲಸ ಮಾಡಿದ್ರೆ ಶ್ರಮ ಆಗುತ್ತೆ, ಭಾರಿ ಕೆಲಸ ಮಾಡಿ ಜಾಸ್ತಿ ಶ್ರಮ ಆಗುತ್ತೆ. ಅದು ದೇವ್ರಿಗೆ ಅಸಹ ಕರ್ತ ಅಂತ ಒಪ್ಪಾರದು ಅಂತ ಹೇಳಿದ್ದ. ಅಲ್ಲಯ್ಯ, ಶ್ರಮ ಕೆಲಸ ಮಾಡಿದ್ರೆ ಶ್ರಮ ಅಲ್ಲ, ಶಕ್ತಿ ಕಡಿಮೆ ಇದ್ದರೆ ಶ್ರಮ. ಇನ್ನೊಂದು ಉಕ್ತ ಇರುತ್ತೆ, ಅದು ಬಿಟ್ಬಿಟ್ರಿ ಅವರು. ಶಕ್ತಿ ಕಡಿಮೆ ಇದ್ದರೆ ಶ್ರಮ ಆಗುತ್ತೆ ಹೊರತು ಬರೀ ಕೆಲಸ ಮಾಡಿದ್ರೆ ಶ್ರಮ ಆಗೋದಿಲ್ಲ. ದೇವ್ರ ಶಕ್ತಿ ಎಂಥದ್ದು? ನಿಸ್ಸೀಮ ಶಕ್ತಿ. ಅಂದಮೇಲೆ ಶ್ರಮ ಆಗೋದೇ ಇಲ್ಲ, ಪುತ್ರ ಬಂತದ್ದು. ಆ ಉತ್ತರ ನೋಡೋದಿಲ್ಲ ಅವರು. ಅದು ಪುತ್ರ ಭೀಮಸೆ ಹನುಮಂತವರ ಕಥೆ ಯಾತಕ್ಕೆ ಉಪಯೋಗ ಆಯಿತು ಅಂದರೆ, ಹನುಮಂತರು ಜೀವರಲ್ಲಿ ಒಬ್ಬರಾಗಿದ್ದೇ ಅವ್ರಿಗೆ ಶ್ರಮ ಆಗಲಿಲ್ಲ, ಇನ್ನು ಪರಮಾತ್ಮನಿಗೆ ಶ್ರಮ ಆಗುತ್ತೆ. ಅವಾಗ ಉತ್ತರ ಕೊಟ್ಬಿಡ್ತು. ಇವೆಲ್ಲ ಯೋಚನೆ ಮಾಡೋಕ್ಕೆ ಏನು ಬೇಕಾದ್ರೆ ಶಾಸ್ತ್ರ ಬೇಕಾಗ್ತದೆ. ಹನುಮಂತರ ಕಥೆ ಎಲ್ಲಿಗೆ ಅಪ್ಲೈ ಆಯ್ತು? ಈಗ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ. ದೇವರು ಸರ್ವಕರ್ತ ಅನ್ನೋದಕ್ಕೆ ಏನು ಆಕ್ಷೇಪಣೆ ಬಂದಿತ್ತಲ್ಲ, ಅದು ಕ್ಲಿಯರ್ ಮಾಡ್ತಕ್ಕಂಥ ಪ್ರಶ್ನೆ ಅದು. ಇದೆಲ್ಲ ಓದ್ತಾ ಹೋದಂತೆ ರಾಮಾಯಣ ಅವರು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕಥೆಯಾಗಿ ಅರ್ಥ ಆಗಿದ್ದಲ್ಲ ಏನಾಗುತ್ತೆ, ತತ್ವ ಕನ್ವರ್ಟ್ ಆಗಿಬಿಡುತ್ತೆ. ತದೈವ ದೂಷಿತ್ವರ್ವ ರೂಪಂ ತಿರೋಧೀಯೇತ ತತ್ತದ್ ವಿಷಯ ಬುದ್ಧಿರ್ನಿವರ್ತತೆ ಇತಿ ವಿಶುದ್ಧತ್ವಾದಿ ಲಕ್ಷಣಂ ರೂಪಂ ವ್ಯಾಸಾದಿ ಯದಿ ಕರ್ತಾ ತರ್ಹಿ ಶಾಂತಸ್ಯ ದೇವದತ್ತಾದವು ದುಷ್ಟತ್ವಾದಿ ಇತ್ಯಾದಿ ರೂಪೈಹಿ ತಿರೋಹಿತಂ. ಇದನ್ನು ಇದರಿಂದಾಗಿ ಏನು ಅಂತ ತಲೆ ಕೆಟ್ಟೋಗಿರುತ್ತಲ್ಲ ಅದೆಲ್ಲ ಕೂಡ ಏನಾಗುತ್ತೆ ಈಗ, ವಿಶುದ್ಧತ್ವಾದಿ ಲಕ್ಷಣಂ ರೂಪಂ. ದೇವರು ವಿಶುದ್ಧ ಇತ್ಯಾದಿ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದೆಲ್ಲ ಸರಿ ಹೋಗುತ್ತೆ. ಈಗ ವ್ಯಾಸಾದಿ ಪ್ರಣೀತ ಶಾಸ್ತ್ರ ನಿಶಿತಯ ಬುದ್ಧ ಯದ ಸಮ್ಯಕ್ ಬಿಂದಂತಿ. ವೇದವ್ಯಾಸರು ಬರೆದ ಗ್ರಂಥಗಳಿಂದ ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಮುನಯ ತದೈವ ದೋಷಿತ್ವಾದಿ ರೂಪಂ ತಿರೋಧೀಯೇತ. ದೇವ್ರ ಬಗ್ಗೆ ಯಾವ ತಪ್ಪು ಕಲ್ಪನೆ ಬರೋದೇ ಇಲ್ಲ ಅವರಿಗೆ. ತತ್ತದ್ವಿಷಯ ಬುದ್ಧಿ ನಿವರ್ತತೆ ಇತ್ಯಾದ ತತ್ತ ತಪ್ಪು ತಿಳ್ಕೊಂಡು ಬುದ್ಧಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಯದಾ ಕದಾ ಅವತಾರ ಪ್ರಸಂಗ ಇತ್ಯತೋ ವಾಹ ಸಯೇಷ ಇತಿ. ಅವತಾರ ಪ್ರಸಂಗ ಯಾವಾಗ ಅಂತ ಕೇಳಿದ್ರೆ ಏ ಸಯೇಷ ಇತಿ. ಅವತಾರ ಯಾವಾಗ ಮಾಡ್ತಾನೆ ಪರಮಾತ್ಮ ಅಂತ ಉತ್ತರ ಕೊಡ್ತಾರೆ. ಮುಂದಿನ ವಾಕ್ಯ ಆದ್ಯಾವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸತತನ್ಮನಸ್ಯ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ ಸಯೇಷ ಇತಿ. ಸಯೇಷ ಎಂಬುದಕ್ಕೆ ಇದೇ ಉತ್ತರ. ಸಯೇಷ ಅನ್ನೋ ಮೂರು ಪದಗಳಿಗೆ ಇನ್ನೊಂದು ರೀತಿ ಅರ್ಥ ಅಂತ ಹೇಳಿ, ಯದಾ ಬೌದ್ಧಾದಿ ಅಸತ್ತರ್ಕೈ ವಿಪ್ಲುತಂ ಧರ್ಮಶಾಸ್ತ್ರಂ ತಿರೋಧೀಯೇತ ಅಧರ್ಮಶಾಸ್ತ್ರಂ ವಿಜೃಂಭೇತ ಚ ತದಾತ್ಮಾನಂ ಸೃಜತಿ ಇತ್ಯನ್ವಯ. ವಾಪಸ್ ತಗೊಂಡು ಬಿಟ್ರೆ, ಯಾವಾಗ ಪರಮಾತ್ಮ ಅವತಾರ ಮಾಡ್ತಾನೆ ಅಂದರೆ, ಯಾವಾಗ ಧರ್ಮಶಾಸ್ತ್ರ ಮುಚ್ಚೋಗಿಬಿಡುತ್ತಲ್ಲ ಆಗ ದೇವರು ಬರ್ತಾನೆ. ಒಂದು ಪಾಸಿಟಿವ್ ಸೆನ್ಸ್ನಲ್ಲಿ ಒಂದು ಅರ್ಥ, ನೆಗೆಟಿವ್ ಒಂದು ಅರ್ಥ. ದೇವರು ಅವತಾರ ಮಾಡಿ ಏನಾಗುತ್ತೆ ಅಂತ ಪ್ರಶ್ನೆ ಉತ್ತರ. ಅವತ್ತು ಯಾವಾಗ ಅವತಾರ ಮಾಡ್ತೇವೆ ಇನ್ನೊಂದು ರೀತಿ ಉತ್ತರ. ಈಗ ಎರಡು ಪ್ರಶ್ನೆಗೂ ಶ್ಲೋಕ ಉತ್ತರವಾಗಿದೆ ಅಂತ ತಿಳಿಸಿದೆ. ತತ್ರ ಕಿಂ ಪ್ರಮಾಣ ಮಾತ್ರ ವಿಂದಂತಿ ಮತ್ಸ್ಯಾದ್ಯವತಾರಾಃ ವಿಷ್ಣೋಃ ಸ್ವರೂಪಾಂಶಃ ಇತ್ಯತ್ರ ತೇಷಾಂ ಪ್ರತ್ಯಕ್ಷಂ ಪ್ರಮಾಣಂ ಅವತಾರ ಪ್ರಸಂಗೇ ಚ ಇತ್ಯರ್ಥಃ. ಪರಮಾತ್ಮನ ವತ್ಸ್ಯಾದಿ ರೂಪಗಳು ವಿಷ್ಣುವಿನ ಸ್ವರೂಪಾಂಶಗಳು ಅಂತ ಹೇಳೋದಕ್ಕೆ ಅದು ಕಂಡಂಥ ಮುನಿಗಳೇ ಪ್ರಮಾಣ. ಅವರೆಲ್ಲ ಸ್ಪಷ್ಟ ಅರ್ಥ ಆಗಿದೆ, ದೇವರಿಗೆ ದೋಷಗಳಿಲ್ಲ ಅಂಥೇಳಿ ಅಂತ ಅರ್ಥ. ಇಷ್ಟು ಹೇಳಿ ದೇವರ ಅವತಾರಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಇಲ್ಲಿಂದ ಬಹಳ ಎಲ್ಲ ಅವತಾರಗಳ ಪರಿಚಯ ಮಾಡಿಕೊಡ್ತಕ್ಕಂಥ ವಾಕ್ಯಗಳು, 24 ಅವತಾರದ ಬಗ್ಗೆ ಹೇಳ್ತಾರೆ. ನಿತ್ಯ ಪಾರಾಯಣ ಶ್ಲೋಕಗಳು ಇವೆಲ್ಲ ಕೂಡ ದೇವರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಹೇಳೋದಕ್ಕೆ ನಿದರ್ಶನ. ಅವತಾರಗಳು ಹೇಗೆ ಆ ಕೆಲಸ ಮಾಡಿದ್ದೇನು, ರೂಪ ಲಕ್ಷಣ ಏನೋ ಏನೆಂಬ ಎಲ್ಲ ಹೇಳ್ತಾ ಹೋಗ್ತಾರೆ. ಈ ದ್ವಿತೀಯ ಸ್ಕಂದ ಆ ದೃಷ್ಟಿಯಿಂದ ಬಹಳ ಅಪೂರ್ವ. ಆದ್ಯೋವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸತಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ ತತ್ರ ಪ್ರಥಮಾವತಾರ ಕಃ ಇತ್ಯಾಶಂಕೆ ತಮಃ ಆದ್ಯ ಇತಿ. ಮೊದಲೇ ಅವತಾರಕ್ಕೆ ಏನಂತ ಕರೀತಾರೆ? ಪುರುಷಾವತಾರ. ಅದೇ ಜಗೃಹೇ ಪೌರುಷಂ ರೂಪಂ ಮೊದಲನೇ ಅಧ್ಯಾಯ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಶುರುವಾಗಿತ್ತು. ಮೊದಲನೇ ರೂಪಕ್ಕೆ ಏನಂತ ಕರೀತಾರೆ? ಪುರುಷ ರೂಪ. ಅದೇ ಪುರುಷ ಸೂಕ್ತ ಆದ್ಯ ಇತಿ. ಆದ್ಯ ಅವತಾರ ಪುರುಷ, ಪರಸ್ಯ ಆದ್ಯ ಅವತಾರ ಪರಮಾತ್ಮನ ಮೊದಲ ಅವತಾರ ಪುರುಷಾವತಾರ. ಪರಸ್ಯ ಪರಾಯಣಸ್ಯ ಹರೇಹೇ ಆದ್ಯೋವತಾರ ಪುರುಷ ಇತಿ ವದಂತಿ ಇತಿ ಶೇಷ. ಪ್ರಳಯೋದ ಯಾವುದಾದ ರೂಪ ಅಂದರೆ, ಪ್ರಳಯೋದಕೇ ಶಯಾನೋ ಮಹಾಕೃತಿ ನಾರಾಯಣ ನಾರಾಯಣ ಆಶ್ರಯತ್ವೇನ ನಾರಾಯಣ ಶೂನ್ಯ ನಾಮಾಭೂತ್. ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು. ಪ್ರಳಯೋದಕೆ ಪ್ರಳಯೋದಕದಲ್ಲಿ ಶಯಾನ ಮರಗಿದ್ದಂತಹ ಮಹಾಕೃತಿ ನಾರಾಯಣ ಆಶ್ರಯತ್ವೇನ. ಮಹಾಕೃತಿ ಹೊಂದಿದ ನರರಿಗೆ ಆಶ್ರಯವಾದ್ದರಿಂದ ನಾರಾಯಣ ಅಂತಕ್ಕಂಥ ಹೆಸರು. ಶೂನ್ಯ ರೂಪ ಅಂದರೆ ಆ ರೂಪಕ್ಕೆ ಎಲ್ಲವೂ ಶೂನ್ಯ ಅಂತ ಹೇಳಿ ಬೋಧರು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟು ಶೂನ್ಯ ಅಂದ್ರೆ ಆ ರೂಪಕ್ಕೆ ಶೂನ್ಯ ಅಂತ ಹೆಸರಷ್ಟೇ. ಯಾತಕ್ಕೆ ಶಮ್ಮು ನಮ್ ಕುರುತೆ ಅಸ್ಮಾತ್ ಶೂನ್ಯಂ ತಸ್ಮಾತ್ ಜಾಸರ್ ಭಾಷೆಯಲ್ಲಿ ಬರೀತಾರೆ. ದೇವ್ರಿ ಶೂನ್ಯ ಅಂತ ಹೆಸರಿದೆ, ಅದಕ್ಕೊಂದು ಕಾರಣ ಇದೆ. ಶಿಸೃಷ್ಟೋ ತಸ್ಯ ದೀಪಾ ದೀಪಾಂತರಂ ಯಥಾ ತಥಾ ದ್ವಿತೀಯಂ ರೂಪಂ ಅಭೂತ್ ತತ್ತತ್ವವಿದೋ ಜನಾಃ ತದ್ರೂಪಂ ನಾಮ್ನ ಪುರುಷ ಇತಿ ಸಂವದಂತೆ. ಮೊದಲ ಅವತಾರ ಬಂತು, ಪುರುಷ ಅಂತ ಕರೀತಾರೆ ಜ್ಞಾನಿಗಳು ಅದನ್ನ. ಆದ್ಯ ಅವತಾರ ಮೊದಲು ನಾರಾಯಣ, ಆನಂತರ ಮೊದಲು ಬಂದ ರೂಪ ಪುರುಷ. ಸಹ ಪುರುಷ ಪ್ರಕೃತಿ ನಾಮ್ನಿ ರಮಾಯಾಹ ದ್ವಿತೀಯ ರೂಪೇ ಸ್ವವೀರ್ಯ ಮಾಧತ್ತ. ಪುರುಷ ರೂಪದಿಂದ ಮಹಾಲಕ್ಷ್ಮಿಯಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ ಪರಮಾತ್ಮ. ತಸ್ಮಾತ್ ವೀರ್ಯಾತ್ ನಾಮ್ನ ಮಹಾನ್ ಅಭೂತ್, ಅದರಿಂದ ಮಹತ್ತತ್ವ ಹುಟ್ಟಿತು ಮುಂದೆ. ಅದು ಮೊದಲು ಅವ್ಯಕ್ತ ಪುರುಷ, ಅವ್ಯಕ್ತ ಮಹತ್ತತ್ವ. ಯಹ ಹಿರಣ್ಯ ಗರ್ಭ ಸ ಪುರುಷ ಇತಿ ಭಣ್ಯತೆ. ಆ ಹಿರಣ್ಯ ಗರ್ಭಕ್ಕೂ ಪುರುಷ ಅಂತ ಹೆಸರಿದೆ. ತತ್ಪತ್ನಿ ಚೋಚ್ಯತೆ ಶ್ರದ್ಧಾ ಇತಿ, ಅವರ ಪತ್ನಿ ಸರಸ್ವತಿ ದೇವಿ ಶ್ರದ್ಧಾ ಅಂತ ಹೆಸರಿದೆ. ಪುರುಷ ಅಂತ ಇವರಿಗೂ ಹೆಸರು, ಪುರುಷೋ ವಿರಿಂಚ ಇದೆಲ್ಲ ಹಿರಣ್ಯ ಹೆಸರು ಬರೆದಿದ್ದಾರೆ. ಪುರುಷೋ ವಿರಿ ಪುರುಷ ಅಂತ ನಾರಾಯಣನಿಗೂ ಹೆಸರು, ಪುರುಷ ಅಂತ ಬ್ರಹ್ಮದೇವರಿಗೂ ಹೆಸರು. ತತ್ಪತ್ನಿ ಚೋಚ್ಯತೆ ಶ್ರದ್ಧೇತಿ ತೌ ಪ್ರಳಯೇ ಸ್ಥೂಲ ಶರೀರರಹಿತತ್ವಾತ್ ವಿಶ್ಲಿಷ್ಟೌ ಪುರುಷಾತ್ ದೇಹಂ ಪ್ರಾಪ್ಯ ಸಂಯೋಗಂ ಕೃತ್ವಾ ಜಗದಂಕುರಂ ಮಹತ್ತತ್ವಂ ಪುನರುದಭಾವಯತಾಂ. ಅವರಿಬ್ಬರು ಕೂಡ ಪ್ರಳಯದ ಕಾಲದಲ್ಲಿ ಸ್ಥೂಲ ಶರೀರ ಹೊಂದದೇ ಇರತಕ್ಕಂತಹ ದೇಹವನ್ನು ಸೃಷ್ಟಿ ಮಾಡಿದೆ. ಸ್ವಶೈವ ಪುತ್ರತಾಂ ಯಾತಾತ್ ಮಹತ್ತತ್ವಾತ್ ಅಹಂ ತತ್ವಂ ಅಜನೀತಿ ಇತಿಹಾಸ ಇತಿಹಾಸಂ ಆಚಕ್ಷತೆ. ಯಸ್ಸೇ ತೇ ಪ್ರಳಯೇ ವಿಷ್ಣು ಶೂನ್ಯನಾ ಮಾ ಮಹಾಕೃತಿ ಇತ್ಯಾದಿ ವಾಕ್ಯ ಸಿದ್ಧಂ ಸನ್ನಿಧಾನ ವಿಶೇಷಾಧಿಷ್ಠಾನತ್ವಾತ್ ಅಂಶತ್ವಂ ಬ್ರಹ್ಮಾದೀನಾಂನ ಸಾಕ್ಷಾತ್ ಇತಿ ಇಮಮರ್ಥಂ ಸ್ಪಷ್ಟಮಃ ಕಾಲ ಇತ್ಯಾದಿನ. ಇದು ಮೊದಲನೇ ರೂಪದ ಕೆಲಸ ಇಷ್ಟ ಆಯಿತು. ಆಗ ಕಾಲ ಸ್ವಭಾವ ಸತ್ ಅಸತ್ ಮನಶ್ಚ ದ್ರವ್ಯಂ ವಿಕಾರ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಟು ಭೂಮ್ನಃ. ಇವಿಷ್ಟು ಭಗವದ್ ರೂಪ ಅಂತ ಹೇಳ್ಬಿಟ್ಟು. ಕಾಲ ಎಲ್ಲ ಭಗವದ್ ರೂಪನೇ, ಆದರೆ ವ್ಯತ್ಯಾಸ ಇದೆ. ಮತ್ಸ್ಯಾದಿಗಳು ಭಗವದ್ ರೂಪ ಹೇಗೋ, ಪುರುಷ ರೂಪ ಭಗವದ್ ರೂಪ ಹೇಗೋ, ಆ ರೀತಿ ಭಗವದ್ ರೂಪಗಳಲ್ಲ, ಸನ್ನಿಧಾನ ಇರೋದು ಅಂತ ಅರ್ಥ ಇದೆ. ಕಾಲ ಸ್ವಭಾವ ಸತ್ ಅಸತ್ತು ಮನಸ್ಸು ದ್ರವ್ಯ ವಿಕಾರ ಗುಣ ಇಂದ್ರಿಯಗಳು ವಿರಾಟು ಸ್ವರಾಟು ಸ್ಥಾಸ್ನು ಚರಿಷ್ಣು ಇವೆಲ್ಲ ಭೂಮ್ನಃ ಪರಮಾತ್ಮನಿಗೆ ಇವೆಲ್ಲ ಸನ್ನಿಧಾನ ಇರತಕ್ಕಂಥ ರೂಪಗಳಷ್ಟೇ, ಸಾಕ್ಷಾತ್ ರೂಪಗಳಲ್ಲ. ಅದನ್ನು ಹೇಳ್ತಾರೆ ಕಾಲ ಇತ್ಯಾದಿರ ಹೇಳ್ತಿ, ಎಲ್ಲ ಹೇಳ್ತಿ, ಇಲ್ಲೇ ಬರೀತಾರೆ, ಇಲ್ಲಿ ಹೇಳ್ತಾರೆ, ಹೇಳ್ತಾರೆ ಎಲ್ಲ ಹೇಳ್ತಾರೆ. ಈಗ ಯದ್ಯತ್ ಕಾಲಾದಿ ಕಾಲಾತಿ ಅದ್ಭುತ ಅರ್ಣಾಂತಂ ತತ್ತತ್ಪರಂ ವಿಶಿಷ್ಟಂ ಸರ್ವಂ ನಾರಾಯಣಸ್ಯ ರೂಪವತ್ ಪ್ರತಿಮಾವತ್ ಅಧಿಷ್ಠಾನಂ ಪ್ರೀತಿ ಹೇತುತ್ವಾ. ಇವೆಲ್ಲ ಏನು ಅಂತ ಕೇಳಿದರೆ, ಇವಿಷ್ಟು ಕೂಡ ಪ್ರತಿಮೆಗಳಿದ್ದಾರೆ. ಪ್ರತಿಮೆನೇ ದೇವರಲ್ಲ, ಪ್ರತಿಮೆನ ದೇವರು ಅಂತೇವೆ, ಆದರೆ ನಮಗೇನು ಗೊತ್ತು, ಪ್ರತಿಮೆ ದೇವರಲ್ಲ. ಅದೇ ರೀತಿಯೇ ಇವುಗಳ ದೇವರ ಸನ್ನಿಧಾನ ಇರ್ತ, ಪ್ರತಿಮೆ ದೇವರು ಅಂತ ಯಾತಕ್ಕೆ ಕರಿತೇವೆ ಅಂದರೆ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಉದಾಹರಣೆಗೆ ಪ್ರತಿಮೆನೂ ಲೋಹ, ಬೇರೆ ಪಾತ್ರೆಗಳು ಲೋಹನೇ. ನಾವು ಪಾತ್ರೆ ಅಂತೇವೆ, ಅದು ಪ್ರತಿಮೆ ಅಂತೇವೆ. ಎಲ್ಲ ಇದು ಮೆಟಲ್ ಅದು ಮೆಟಲ್ನೇ. ಆದರೆ ಇಲ್ಲಿ ಸನ್ನಿಧಾನ ಜಾಸ್ತಿ, ಅಲ್ಲಿ ಇಲ್ಲಿ ಆವಾಹನೆ ಮಾಡಿಲ್ಲ, ಆವಾಹನೆ ಮಾಡಿದ್ದೇವೆ. ಸನ್ನಿಧಾನ ಜಾಸ್ತಿ, ಅದು ಏನಂತ ಕರೀತಾರೆ ಅದನ್ನು, ಎರಡು ವೈರೇ, ಅದು ಕರೆಂಟ್ ಪಾಸ್ ಆಗಿದೆ, ಅದೇನಂತೀರಲ್ಲ ಲೈವ್ ವೈರ್ ಅಂತ ಕರೀತಾರೆ. ಎರಡು ವೈರ್ ಆಗಿದ್ರು ಕೂಡ ಆ ವೈರ್ ರೀತಿ ಬೇರೆ ಆಗೋಯ್ತು. ಆದರೆ ಇದು ವೈರ್ ಬಿಟ್ಟರೆ ಆ ವೈರ್ ಬಿಟ್ಟರೆ ಬಜೆಟ್ ಆಗುತ್ತೆ. ಆಮೇಲೆ ಪ್ರತಿಮೆ ಮುಟ್ಟಬಾರದು ಅಂತ ಅದಕ್ಕೆ ಆವಾಹನೆ ಮಾಡಿಬಿಟ್ಟಿದ್ದಾರೆ. ವಿಶೇಷ ಇಷ್ಟಾದರೂ ಕೂಡ ಏನದು, ಲೈವ್ ವೈರ್ ಇಸ್ ಆಲ್ಸೋ ನಾಟ್ ಕರೆಂಟ್. ಅರ್ಥ ಆಯ್ತಾ? ಕರೆಂಟ್ ಇದೆ ಹೊರತು ಅದೇ ಕರೆಂಟ್ ಅಲ್ಲ, ತಿಳಿತಾ? ಅದೇ ರೀತಿಯೇ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಇದೆ ಅಷ್ಟೇ. ಇಲ್ಲೂ ಸನ್ನಿಧಾನ ಅಲ್ಲೂ ಸನ್ನಿಧಾನ ಇದೆ, ಜಾಸ್ತಿ ಎಲ್ಲಿದೆ ಅಲ್ಲಿದೆ. ಅದಕ್ಕೆ ಪ್ರತಿಮೆಗಳಲ್ಲಿ ಸನ್ನಿಧಾನ ಜಾಸ್ತಿ ಅಂತಾನೆ ಹೊರತು ಜಗತ್ತೆಲ್ಲ ಪರಮಾತ್ಮನ ಪ್ರತಿಮೆ. ಜಗನ್ನಾಥ ದೇವರು, ಜಗತ್ ಆತನ ಪ್ರತಿಮೆ ಅಂದಾಗ ಸನ್ನಿಧಾನ ಇದೆ ಅಂತಾಯ್ತು, ಆತನೇ ಅಲ್ಲ ಅಂತನೂ ಆಯ್ತು. ಎರಡು ಪದ ತಿಳಿದಿರಬೇಕು. ಸ್ವತೋ ಅಸ್ವರೂಪಂ ಪ್ರಕೃತತ್ವಾತ್ ಯದ್ಯತ್ ಪುರುಷಾದ್ಯಾಹ ಹರೇ ರೂಪಂ ಪ್ರತಿಮೆ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ಪ್ರೀತಿ ಹೇತು, ಅದೊಂದು ಕಾರಣ. ಪುರುಷಾದ್ಯ ಹರೇ ರೂಪಂ ಬ್ರಹ್ಮಾದ್ಯಾ ತತ್ಪ್ರಿಯ ಸ್ಮೃತಾಹ. ಪುರುಷಾದ್ಯಾಹ ಆದಿ ಶಬ್ದದ ಪಶ್ಚಾದಿಗಳೆಲ್ಲ ಏನವು, ಹರಿಯ ರೂಪ. ಬ್ರಹ್ಮಾದ್ಯಾಹ ತತ್ಪ್ರಿಯ ಸ್ಮೃತಾಹ, ಬ್ರಹ್ಮಾದಿಗಳೆಲ್ಲ ಏನವರು, ಆತನಿಗೆ ಪ್ರಿಯರಾದವರು. ಪ್ರಧಾನತ್ವೇನ ಸರ್ವಸ್ಮಾತ್ ಮತ್ಸ್ಯಕೂರ್ಮಾದಯೋ ಹರೇ ಹೇ ಅವತಾರಾಹ. ಮತ್ಸ್ಯಕೂರ್ಮಾದಿಗಳೆಲ್ಲ ಹರಿ ಅವತಾರಗಳು. ಖ್ಯಾತಃ ಸಯೇವೈತೆ ತತಸ್ಮೃತಃ ಇತ್ಯ, ಅವೆಲ್ಲ ಸಾಕ್ಷಾತ್ ರೂಪಗಳು ಅಂತಲೇ ಕರೆಯಬೇಕು, ಹುಡುದಾಗಲ್ಲ. ಈಗ ಕಾವ್ಯಕ್ಕೆಲ್ಲ ಅರ್ಥ ಹೇಳ್ತಾರೆ. ಕಾಲ ಆದ್ರೇನು, ಕಾಲ ಪರಮಾಣ್ವಾದಿ ಪರಮಮಹದಂತಹ, ಪರಮಾಣದಿಂದ ಪ್ರಾರಂಭ ಮಾಡಿಬಿಟ್ಟು ಪರಮಮಹತ್ಕಾಲದವರೆಗೂ ಕಾಲ ಬೇರೆ ಆಗ್ತಾ ಹೋಗುತ್ತೆ. ಬ್ರಹ್ಮದೇವರ ಒಟ್ಟು ಕಾಲ ಪರಕಾಲ ಅಂತ ಕರೀತಾರೆ, ಗೊತ್ತಾಯ್ತಾ? ಆಮೇಲೆ ಇವೆಲ್ಲ ಏನಾಗುತ್ತಾ ಬರ್ತದೆ, ಇವತ್ತು ಸೆಕೆಂಡು, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕರಿತೇವಲ್ಲ ಹಾಗೆ, ಇದೆಲ್ಲ ಕಾಲದ ಅನೇಕ ಭಾಗಗಳು. ಸ್ವಭಾವ ಅಂದ್ರೇನು, ವಸ್ತು ಸ್ವಭಾವ, ವಸ್ತುವಿನ ಬೇಸಿಕ್ ಕ್ವಾಲಿಟಿ ಅಂತ ಕರೀತಾರೆ ಸ್ವಭಾವ. ಒಬ್ಬ ಶಾಂತ ಪುರುಷ ಇರ್ತಾರೆ, ಗೀತಗಿದ ಕೂಗಾಡ್ತಿದ್ದಾರೆ, ಅದು ಸ್ವಭಾವ ಅಲ್ಲ. ಯಾವುದೋ ಏನೋ ಮಾಡಿದ್ದಾರೆ, ಬೈತಿದ್ದಾರೆ ಅಷ್ಟೇ ಹೊರತು ಸ್ವಭಾವ ಅಲ್ಲ. ಇನ್ನೂ ಕೆಲವು ಶಾಂತವಾಗಿರ್ತಾನೆ, ಪುಣ್ಯ ಮನುಷ್ಯ, ಬಟ್ಟೆ ಸಿಟ್ಟಿನ ಮನುಷ್ಯ, ಯಾಕೋ ಸುಮ್ಮನಿದ್ದಾನೆ, ದೇವರೇ ಗತಿ ಏನಾಗಿದೆ ಗೊತ್ತಿಲ್ಲ, ಸ್ವಭಾವ ಗೊತ್ತಾಗಿದೆ ನಮಗೆ. ಅವನು ಶಾಂತ ಇದ್ರು ಅವನು ಕ್ರೂರಿಯೇ, ಇವನು ಕುಂಭಕರ್ಣ ಮಲಗಿದ್ದ, ಅವನಿಗೆ ಕ್ರೂರಿ ಅಲ್ವೇ, ಭಯಂಕರ ಕ್ರೂರಿ ಅವನು, ಮಲಗಿದ್ರು ಕೂಡ ಕ್ರೂರಿನೇ. ಆದರೆ ಇವರು ಎಷ್ಟೇ ಆಗಿದ್ರು ಕೂಡ ಕೂಗಾಡಿದ್ರು ಕೂಡ ಸ್ವಭಾವ ಶಾಂತ ಸ್ವಭಾವ. ಆ ತಪ್ಪು ಬಿಟ್ಟ ತಕ್ಷಣ ಸರಿ, ನರಸಿಂಹದೇವರು ಕ್ರೂರ ಯಾರಿದ್ದಾರೆ, ಭಯಂಕರ. ಆದರೆ ಅತ್ಯಂತ ಶಾಂತ ರೂಪ, ಎಂತಕ್ಕೆ ಸಕಾರಣವಾದ ಕ್ರೋಧ, ನಿಷ್ಕಾರಣ ಕ್ರೋಧ ಪರಮಾತ್ಮ ಮಾಡಿಲ್ಲ. ಆದ್ದರಿಂದಾಗೇನೆ ಕ್ರೌರ್ಯದಲ್ಲಿ ಶಾಂತಿ ಇದೆ, ಇಲ್ಲಿ ಶಾಂತಿಯಲ್ಲಿ ಕ್ರೌರ್ಯ ಇದೆ. ಅರ್ಥ ಆಯ್ತಾ? ಅದಕ್ಕೆ ದೇವ ಅದು ಸ್ವಭಾವ ಅಂತ ಅರ್ಥ ಏನು ಅಂದರೆ, ನ್ಯಾಚುರಲ್ ಆಗಿರೋ ಸ್ವಭಾವ, ಆ ವಸ್ತು ನೀರು ತಣ್ಣಗಿರೋ ಸ್ವಭಾವ, ಬೆಂಕಿ ಸುಡೋದು ಸ್ವಭಾವ. ಅದು ವಸ್ತುವಿನ ಏನದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ, ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ. ಫೈರು ಒಂದು ಸಬ್ಸ್ಟೆನ್ಸು, ವಾಟರ್ ಒಂದು ಸಬ್ಸ್ಟೆನ್ಸು, ಇದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಗೊತ್ತಾಯ್ತಾ? ಆದರೆ ತಂಪಿಗಿರೋದು ಅದು ಕ್ಯಾರೆಕ್ಟರಿಸ್ಟಿಕ್, ಇದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ವಾಟರಿಗೆ. ಬಿಸಿ ಇರೋದು ಒಂದೇ ಕ್ಯಾರೆಕ್ಟರಿಸ್ಟಿಕ್. ಆದ್ದರಿಂದ ಸ್ಪೆಷಲ್ ಬೇರೆ, ಜನರಲ್ ಬೇರೆ. ಸೊ ಜನರಲ್ನ ಸ್ವಭಾವ ಅಂತ ಕರೆಯೋದಿಲ್ಲ. ಯಾವುದು ಸ್ವಭಾವ ಅಂತ ಕರೀತಾರೆ? ಸ್ಪೆಷಲ್ ಇದ್ರೆ ಸ್ವಭಾವ ಅಂತ ಕರೀತಾರೆ. ಜನರಲ್ ಮಿಕ್ಸ್ ಆಗಿರುತ್ತೆ, ಬಟ್ ಸ್ಪೆಷಲ್ ವಸ್ತುನ ಬೇರೆ ಮಾಡೋದು ಯಾವುದು? ಆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್. ಅದಕ್ಕಾಗಿ ಸ್ವಭಾವ, ವಸ್ತು ಸ್ವಭಾವ, ಇದು ಬೇಸಿಕ್ ಕ್ವಾಲಿಟಿ, ಒನ್ ವಿತ್ ಸಬ್ಸ್ಟೆನ್ಸ್. ಇಲ್ಲ ಇಲ್ಲ, ದೇವರಿಂದ ದೇವರು ಕಂಟ್ರೋಲ್ ಮಾಡ್ತಾರಷ್ಟೇ, ದೇವರು ಕೊಡೋದಿಲ್ಲ. ದೇವ್ರು ಸ್ವರೂಪ ಕೊಟ್ಟರೆ ಏನಾಗ್ಬಿಡುತ್ತೆ ಅಲ್ಲಿಗೆ? ಸೃಷ್ಟಿ ಮಾಡಿದಾಗಾಯ್ತು, ಸೃಷ್ಟಿ ಮಾಡಿದಾಗಾಯ್ತು ಅಂದಮೇಲೆ ದೇವರೆಲ್ಲ ರೆಸ್ಪಾನ್ಸಿಬಲ್ ಆಗಿಬಿಡ್ತಾನೆ. ಅರ್ಥ ಆಯ್ತಾ? ಸೃಷ್ಟಿ ಮಾಡಿದ್ಮೇಲೆ ರೆಸ್ಪಾನ್ಸಿಬಲ್ ಹೊರಲೇಬೇಕು. ಯಾವುದೋ ಒಂದು ರಿಪೇರಿ ತಂದುಕೊಟ್ರು, ನೋಡ್ದ, ನೋಡಿ ನಮ್ಮ ಕಂಪ್ನಿದೆಲ್ಲ ತೊಗೊಂಡೋಗಿ ಅಂತ, ರೆಸ್ಪಾನ್ಸಿಬಲ್ ಅಲ್ಲ ಅವನು. ಮತ್ತೆ ಯಾವ ರೆಸ್ಪಾನ್ಸಿಬಲ್ ಆಗ್ತಾನೆ? ತಾನು ಮಾಡಿದ್ರೆ ರೆಸ್ಪಾನ್ಸಿಬಲ್ ಆಗ್ತಾನೆ. ದೇವ್ರ ಸ್ವರೂಪನೇ ದೇವ್ರು ಮಾಡಿಬಿಟ್ಟಿದ್ರೆ ಕೆಟ್ಟ ಸ್ವರೂಪ ಯಾಕೆ ಮಾಡಿದ್ರೆ ಕೆಳಗೆ ಬರುತ್ತೆ ದೇವ್ರನ್ನ. ಹಾಗಿಲ್ಲ, ಸ್ವಭಾವ ದೇವರು ನಿಯಮನ ಮಾಡ್ತಾರೆ ಹೊರತು ಏನು ಮಾಡೋದಿಲ್ಲ, ಅದನ್ನು ನಿಮ್ಮ ಸೃಷ್ಟಿ ಮಾಡೋದಿಲ್ಲ. ಕೊನೆಗೆ ಹೇಳಿದ, ನೋಡಪ್ಪ ನಿಮ್ಮ ಕಂಪ್ನಿ ಎಲ್ಲ ಹೋಗಲಿ ಮಾಡಿಕೊಂಡು ಅಂತ, ಆಯ್ತು ರಿಪೇರಿ ಮಾಡಿಕೊಂಡು ದುಡ್ಡಾಗುತ್ತೆ ಅಂತ. ನಮ್ಮದೇ ಆಗಿದ್ದರೆ ವಾರಂಟಿ ಇರ್ತಿತ್ತು, ಹಾಗೆ ಮಾಡ್ತಿದ್ದೆ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದು ಗೊತ್ತಿಲ್ಲ, ಮತ್ತೆ ಇದು ಎಷ್ಟೇ ಮಾಡಿದರೂ ಕೂಡ ಮೊದಲಂತಾಗೋದಿಲ್ಲ. ನಾವೇನು ಮಾಡ, ಬಂದಿದ್ದರೆ ಮಾಡಿಕೊಡ್ತೀನಿ ಅಷ್ಟೇ, ಜವಾಬ್ದಾರಿ ಹೊತ್ಕೊಂಬೋದಿಲ್ಲ. ಅರ್ಥ ಆಯ್ತಾ? ಅದು ಅರ್ಥ ಮಾಡಿಕೊಂಡು ಸ್ವಭಾವ ಎಂದೂ ಕೂಡ ಏನಾಗೋದಿಲ್ಲ, ಬದಲಾಗೋದಿಲ್ಲ. ಸ್ವಭಾವಕ್ಕೆ ಎರಡು ಪಾಯಿಂಟ್, ಒಂದು ಹುಟ್ಟೋದಿಲ್ಲ ಸ್ವಭಾವ, ಇನ್ನೊಂದು ಏನಾಗೋದಿಲ್ಲ, ಬದಲಾಗೋದಿಲ್ಲ. ಡೆಸ್ಟ್ರಾಯ್ ಆದರೆ ಏನಾಗುತ್ತೆ, ವಸ್ತುನೇ ಹೋಗಿಬಿಡುತ್ತೆ, ಅದು ಡೆಸ್ಟ್ರಾಯ್ ಆಗೋದಿಲ್ಲ. ಮುಂದೆ ನೆನಪಿರು ಮೂರು ಕೂಡ. ಅದು ಅರ್ಥ ಮಾಡಿಕೊಂಡು ಸ್ವಭಾವಸ್ಥೆ ಅನಪಾಯ ಅಂತ ನಿಯಮ, ಸ್ವಭಾವ ಎಂದು ಚೇಂಜ್ ಆಗೋದಿಲ್ಲ, ನಾಶ ಆಗೋದಿಲ್ಲ, ಹುಟ್ಟೋದಿಲ್ಲ, ಅದರ ಸ್ವಭಾವ ಅಂತ ಕರಿಬೇಕು. ಅದಕ್ಕೆ ಅಲ್ಲ ಸಸ್ಯ ಭಾವ ಸ್ವಭಾವ. ಇಲ್ಲ, ಒಳ್ಳಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸಸ್ಯ ಭಾವ ಸ್ವಭಾವ ಆದ್ರಿಂದ ತನ್ನದಾಗಿರುವಿಕೆ ಅಷ್ಟೇ ಅರ್ಥ. ಅರ್ಥ ದೇವರ ಸ್ವಭಾವ ಅಂತ ಕೂಡ ಆ ರೀತಿ ಅರ್ಥ ಮಾಡಬೇಕು. ದೇವರಿಗೆ ಸಸ್ಯ ಭಾವ ಅಂತೇಳಿ ಸ್ವತಂತ್ರ ಭಾವ ದೇವರದು, ದೇವರ ಸ್ವಭಾವ ಬೇರೆ, ನಮ್ಮ ಸ್ವಭಾವ ಬೇರೆ. ಸಸ್ಯ ಭಾವ ದೇವರಿಗೆ, ಉಳಿದವರಿಗೆಲ್ಲ ತನ್ನದಾಗಿರುವಿಕೆ ಅಷ್ಟೇ. ಅರ್ಥ ತಿಳ್ಕೊಂಡಾಗ ಸ್ಪೆಷಲ್ ವಸ್ತುವಿನ ವಸ್ತುತ್ವನೇ ಸ್ವಭಾವ ಅಷ್ಟೇ. ಇನ್ನೂ ಹೇಳಬೇಕಾದ್ರೆ ವಸ್ತು ಸ್ವಭಾವ ಅಲ್ಲ, ಅವತಾರ ಎರಡು ವಿಧ ಅಂತ ಹೇಳಿದ್ರೆ. ಈಗ ಯಾತಕ್ಕೆ ಸನ್ನಿಧಾನ ಇಟ್ಟಿರ್ತಾನಲ್ಲ ಅದಕ್ಕೆ ಲಿಸ್ಟಲ್ಲಿ ಬಂದು ಸ್ವಭಾವ ಪರ್ವಸರಿ ಬ್ರಹ್ಮಾದಿಗಳ ಸ್ವಭಾವ ಇದೆ. ಈಗ ಅದು ವಿಶೇಷ ಸನ್ನಿಧಾನ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟು ದೊಡ್ಡವರಾಗಿ ಎಕ್ಸಿಬಿಟ್ ಆಗ್ತಾರೆ. ಉದಾಹರಣೆಗೆ ಎಷ್ಟು ದೊಡ್ಡ 500 ಕ್ಯಾಂಡಲ್ ಕರೆಂಟ್ ಹೋದಾಗ 500 ಕ್ಯಾಂಡಲ್ಬಲ್ಪು 1000 ಕ್ಯಾಂಡಲ್ಬಲ್ಪು ಬೆಳಕು ಕೊಡಲ್ಲ, 0 ಕ್ಯಾಂಡಲ್ಬಲ್ಪು ಬೆಳಕು ಕೊಡೋದೆ. ಗೊತ್ತಾಯ್ತಾ? ಅಟ್ ದ ಸೇಮ್ ಟೈಮ್ ಅದು ಇದು ದೊಡ್ಡ ತಾರತಮ್ಯ ಇದೆಯೇ ಇಲ್ವಾ? ತಾರತಮ್ಯ ಇದ್ದೇ ಇದೆ. ಆದರೆ ಬೆಳಕು ಕೊಡ್ಬೇಕಾದ್ರೆ ಏನಾಗಬೇಕದು? ಅದು ಆ ರಥದಲ್ಲಿ ದೇವರು ಏನು ಮಾಡಿ ಸ್ವಭಾವ ನಿಯಂತ್ರಣ ಮಾಡ್ತಾರೆ. ಆಯಾ ವಸ್ತುಗಳು ಇದ್ದರೂ ಕೂಡ ಅವು ಫಂಕ್ಷನ್ ಮಾಡಲಿಕ್ಕೆ ಏನು ಬೇಕು? ದೇವರ ಅನುಗ್ರಹ ಬೇಕು. ಅದು ನಮ್ಗೆ ಅರ್ಥ ಆಗುತ್ತೆ. ಈಗ ವಸ್ತು ದೇವ್ ನಮ್ಮ ಸ್ವಭಾವದಲ್ಲಿ ಅತ್ಯಾದಕ್ಕೆ ಬೇಕು ಅಂದರೆ ಹೇಳಕ್ಕೆ ಬರೋದಿಲ್ಲ. ಆ ಬಲ್ಪಿಗೆ ಬೆಳಕು ಕೊಡೋ ಸ್ವಭಾವ ಆದರೂ ಕೂಡ ಕರೆಂಟ್ ಅಧೀನ ಅದು. ಅದೇ ರೀತಿಯೇ ಯಾವ ಬ್ರಹ್ಮಾದೇವರು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವ್ರೇನು ಬೇಕು? ಅವರಿಗೆ ದೇವರ ನಿಯಂತ್ರಣ ಬೇಕೇ ಬೇಕು. ಅದಕ್ಕೇನೆ ಹೇಳ್ಬೇಕು, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ದೇವರು ಪ್ರೇರೇಪಣೆ, ದೇವರಿಗೆ ಮಾತ್ರ ಯಾರು ಪ್ರೇರೇಪಣೆ ಬೇಡ. ಅದಕ್ಕೆ ಸ್ವತಂತ್ರ ಅಂತ ಕರೆದಿರು. ಬರೋದಿಲ್ಲ, ಬಂದರೆ ಸ್ವಭಾವ ಅಲ್ಲ, ದಟ್ ಒನ್ ವಿತ್ ಇದು. ಅದು ಬಂದರೆ ಸ್ವಭಾವ ಆಗೋದಿಲ್ಲ, ಅದು ವಸ್ತುವಿನ ಜೊತೆಗೆ ಇರೋದ್ರಿಂದಾಗೇನೆ ಸ್ವಭಾವ ಅಲ್ಲ. ಹಾಲಿನ ಜೊತೆ ಬಿಡಿ ಬಣ್ಣ ಇದೆ, ಏನದು? ಅದ್ರ ಜೊತೆಗೆ ಇರೋ ಸ್ವಭಾವ, ಬೆಳಗಿರೋದು ಹಾಲಿನ ಸ್ವಭಾವ, ಅದು ಬಂದಿದ್ದಲ್ಲ, ಹಾಲಿನ ಜೊತೆಗೆ ಇದ್ದೇ ಇದೆ, ಅದು ಸ್ವಭಾವ. ಸೇವೆ ಇದ್ರೆ ಬಿಸಿ ಎಂಬ ಸ್ವಭಾವ ಅಲ್ಲ, ಕಾಯಿಸಿದ್ರೆ ಮಾತ್ರ ಬಿಸಿ ಬರುತ್ತೆ, ಆಮೇಲೆ ಆರೋಗ್ಯ ಬಿಡುತ್ತೆ. ಬಿಸಿ ಇರೋದು ಹಾಲಿನ ಸ್ವಭಾವ ಅಲ್ಲ, ಆದರೆ ಬೆಳಗಿರೋದು ಹಾಲಿನ ಸ್ವಭಾವ. ಅವತಾರ ಶ್ರುತೌ ಖ್ಯಾತ ಸತ್ ಪ್ರಾಣ ಅಸತ್ ಸೂಕ್ಷ್ಮತ್ವಾದ ಮೂಲ ಪ್ರಕೃತಿ. ಸದಸತ್ ಅಂತ ಬಂತು, ಸದಿತಿ ಪ್ರಾಣ, ಸತ್ ಅಂದರೆ ಪ್ರಾಣ, ಅಸತ್ ಅಂದರೆ ಮೂಲ ಪ್ರಕೃತಿ, ಮನಃ ಅಂದರೆ ಮನಸ್ತತ್ವಂ. ಎಲ್ಲಿದೆ ದ್ರವ್ಯಂ ಅಂದ್ರೇನು? ಕಾಲೋ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣ ಏವಚ ಇತ್ಯಾದಿ. ಇಲ್ಲಿ ಅಸತ್ಯ ಪ್ರಾಣ ಅಂತ ಯಾತಕ್ಕೆ ಮಾಡಿದ್ರೆ, ಸತ್ತ ಪ್ರಾಣ ಅಂತ ಯಾತಕ್ಕೆ ಮಾಡಿದರೆ ಅಂದರೆ ಕೊಟೇಶನ್ ಇದೆ ನಡೆಯುತ್ತೆ, ಕೋಟ್ ಮಾಡ್ತಾರೆ. ಸತಿಥಿ ಪ್ರಾಣ ಆಯ್ತು ಸುತೇಶ್ಚ. ದ್ರವ್ಯಂ ಪಂಚಭೂತಾನಿ, ದ್ರವ್ಯಗಳು ಅಂದ್ರೇನು? ಪಂಚಭೂತಗಳು. ವಿಕಾರ ಅಂತಿದೆ, ವಿಕಾರ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಯಾವಾಗಲೂ ಇರೋದಿಲ್ಲ, ತತ್ವ ಗುಣ ಪ್ರೇರಪದ ಯಾವಾಗಲೂ ಇರುತ್ತೆ, ಅದು ಶೇಪ್ ತೊಗೊಂಡ ಬ್ರಹ್ಮಾಂಡ ಅಷ್ಟೇ, ಅದು ವಿಕಾರ ಹೊಂದೋದು. ಗುಣ ವಿಕಾರ ಟ್ರಾನ್ಸ್ಫಾರ್ಡ್ ಫಾರಂ ಅಂತ ಅರ್ಥ. ಗುಣ ಅಂದರೆ ಸತ್ವಾದಿಗಳು, ವಿರಾಟ್ ಅಂದರೆ ಗರುಡ, ಸ್ವರಾಟ್ ಅಂದರೆ ಇಂದ್ರ. ವಿರಾಟ್ ಸ್ವರಾಟ್, ವಿರಾಟ್ ಅಂದರೆ ಗರುಡ ಯಾತಕ್ಕೆ? ವಿ ಅಂದರೆ ಪಕ್ಷಿಗಳು, ವಿರಾಟ್ ಪಕ್ಷಿಗಳ ರಾಜ, ಅದಕ್ಕೆ ವಿರಾಟ್ ಅಂದರೆ ಗರುಡ ಅಂತ ಅರ್ಥ. ಸ್ವರಾಟ್, ಸ್ವ ಅಂದರೆ ಸ್ವರ್ಗ, ಸ್ವರಾಟ್ ಅಂದರೆ ಸ್ವರ್ಗದ ಅಧಿಪತಿ ಅಂದರೆ ದೇವೇಂದ್ರ. ವಿರಾಟ್ ಸ್ವರಾಟ್ ಇಂದ್ರ. ದಿವ್ಯಂತು ಪಂಚಭೂತಾನಿ ವಿಕಾರೋ ಅಂಡಮುದಾಹೃತಂ ವಿರಾಜಂ ಗರುಡಂ ಪ್ರಾಹು ಸ್ವರಾಡಿಂದ್ರ ಉದಾಹೃತ ಇತಿ ಚ. ಸ್ಥಾಸ್ನು ಚರಿಷ್ಣು ಸ್ಥಾವರಂ ಜಂಗಮಂಚ. ಸ್ಥಾಸ್ನು ಅಂದರೆ ಜಡ ಪದಾರ್ಥ, ಚರಿಷ್ಣು ಅಂದರೆ ಚರ ಪದಾರ್ಥ, ಅದಕ್ಕೆ ಸ್ಥಾವರಂ ಜಂಗಮಂಚ. ಇಷ್ಟೆಲ್ಲ ಕೂಡ ದೇವರ ಪ್ರತಿಮೆಗಳಿವಿಷ್ಟು ಕೂಡ. ದೇವರು ಭ್ರಷ್ಟಾದಿಗಳೆಲ್ಲ ದೇವರೇ, ಪ್ರತಿಮೆಗಳಲ್ಲ. ಮತ್ಸ್ಯಾದಿಗಳೆಲ್ಲ ದೇವರೇ, ಇವೆಲ್ಲ ಏನೋ ದೇವರು ಪ್ರತಿಮೆಗಳಷ್ಟೇ. ಸನ್ನಿಧಾನ ಇದೆ ಹೊರತು ಇವೇ ದೇವರಲ್ಲ. ಅಲ್ಲಿಗೆ ನಾಳೆ ದಿವಸ ಅದನ್ನೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿದ್ನಲ್ಲ, ಎಲ್ಲ ಅವತಾರಗಳ ಚಿಂತನೆಗೆ ಅರ್ಥ ಮಾಡಿಕೊಡೋದಕ್ಕೆ ಶ್ಲೋಕಗಳು ಬಹಳ ಮುಖ್ಯವಾದ ಶ್ಲೋಕಗಳು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ.